प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्मात् ब्रह्मेन्द्र रुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्नी अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जया देवम् नारायणम् नत्वा सर्वदोषविवर्जितम् परिपूर्णम् गुरुंश्चाङ्गीतार्थम् यच्छामि देशतः गुणगणनिलयम् पतिम् रमायाः जगदघदहनम् च वासवी सूनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे लक्ष्मीनारायणम् नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಅತ್ಯಂತ ಮುಖ್ಯವಾಗಿ ಕರ್ಮಾಚರಣೆಯ ರಹಸ್ಯವನ್ನು ಕರ್ಮಯೋಗದ ಹಿರಿಮೆಯನ್ನು ಸಾರ್ತಾ ಇದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಇದು ಅನೇಕ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ. ಆ ಹಿಂದಿನ ಎಲ್ಲ ಶ್ಲೋಕಗಳನ್ನು ಕೇಳಿದಾಗ ಏನಿಸಿತ್ತು? ವೇದಗಳು ಹೇಳಿದೆ ಕರ್ಮವನ್ನು, ಯಜ್ಞ ಯಾಗಾದಿ ಕರ್ಮಗಳನ್ನು ಹೇಳಿವೆ ವೇದಗಳು. ಅವನ್ನು ಅನುಷ್ಠಾನ ಮಾಡೋದರಿಂದ ಜೀವನಿಗೆ ಸ್ವರ್ಗಪ್ರಾಪ್ತಿಯಾಗತ್ತೆ. ಇದು ಮೀಮಾಂಸಕರವಾದ, ಆದರೆ ಭಗವಂತ ಹೇಳಿದ ಸರಿಯಾಗಿ ವೇದಗಳನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಬಂದಿರೋದು ಬ್ರಹ್ಮಜ್ಞಾನವೇ ಹೊರತು ಕರ್ಮದ ವಿಚಾರವಲ್ಲ. ಮತ್ತು ಸ್ವರ್ಗ ಪರಮಪುರುಷಾರ್ಥ ಅಂತ ಹೇಳಲಿಲ್ಲ, ಅಲ್ಲಿ ಬಂದಂಥ ಪರಮಪುರುಷಾರ್ಥ ಮೋಕ್ಷವೇ ಆಗಿದೆ ಅಂತ ಹೇಳಿದೆ. ಆಗ ಒಂದು ವಿಶೇಷವಾದ ಪ್ರಶ್ನೆ ಉದ್ಭವವಾಗುತ್ತೆ ನಮಗೆ. ಹಾಗಿದ್ರೆ
ಅಂತ ಹೇಳಿದ
ಕರ್ಮ
ವಿರೋಧದ ಪ್ರಶ್ನೆ,
ಸ್ವರ್ಗಕ್ಕೆ ಸಾಧನ, ಜ್ಞಾನ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದಾಗಾಯ್ತು. ಕರ್ಮ ಸ್ವರ್ಗಕ್ಕೆ ಸಾಧನ, ಜ್ಞಾನ ಮೋಕ್ಷಕ್ಕೆ ಸಾಧನ. ಹಾಗಿದ್ರೆ ನಾವು ಕರ್ಮ ಮಾಡಬೇಕಾದ್ರೆ ಯಾತಕ್ಕೆ? ಕರ್ಮ ಬಿಟ್ಟರೆ ಆಯ್ತಲ್ಲ, ಸ್ವರ್ಗ ಪರಮಪುರುಷಾರ್ಥ ಅಲ್ಲ ಅಂತ ಹೇಳಿದ ಮೇಲೆ ಅದಕ್ಕೆ ಸಾಧನವಾದದ್ದು ಕರ್ಮ ಅಂದ ಮೇಲೆ ಸ್ವರ್ಗ ಬೇಡ ಅಂದ ಮೇಲೆ ಕರ್ಮನೂ ಬೇಡ ಅಂತಾಯಿತು. ನಮಗೆ ಮೋಕ್ಷ ಬೇಕು ಅಂದ ಮೇಲೆ ಮೋಕ್ಷಕ್ಕೆ ಬೇಕಾದ ಜ್ಞಾನ, ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಿದರೆ ಆಯಿತು, ಕರ್ಮ ಯಾತಕ್ಕೆ? ಈ ಪ್ರಶ್ನೆಗೂ ಇದೇ ಉತ್ತರ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಅದು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸ್ವಾರಸ್ಯವಾದ ಅರ್ಥ ಗೊತ್ತಾಗುತ್ತೆ. ಕರ್ಮಣಿಯೇ ಅಧಿಕಾರಹತೆ ಅರ್ಜುನ, ಕರ್ಮ ಮೀಮಾಂಸಕರಂತೆ ಸ್ವರ್ಗ ಸಾಧನ, ಜ್ಞಾನ ಮೋಕ್ಷ ಸಾಧನ. ಆದರೆ ಕರ್ಮವನ್ನು ಬಿಡಯೋಚನೆ ಮಾತ್ರ ಮಾಡಿಕೊಡುದು ಅಂತ ಭಗವಂತ ಹೇಳಿದ. ಕರ್ಮವನ್ನು ಬಿಡಯೋಚನೆ ಮಾಡಿಕೊಡುದು, ಕರ್ಮವನ್ನು ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ ಭಗವಂತ ಹೇಳಿದ. ಕರ್ಮಣ್ಣೇ ವಾಧಿಕಾರಹತೆ, ಕರ್ಮವನ್ನು ಮಾಡಬಹುದು ಅಲ್ಲ, ಕರ್ಮಾಚರಣೆಯನ್ನು ಮಾಡಲೇಬೇಕು. ಮಾ ಫಲೇಶು ಕದಾಚನ, ಮತ್ತು ಕರ್ಮವನ್ನು ಸ್ವರ್ಗ ಸಾಧನ ಅಂತ ಹೇಳಿದ್ರೆ ಮಾಡಬೇಕಾಗತ್ತೆ ಕೇಳಿದರೆ ಇದೇ ಉತ್ತರ. ಮಾಫಲೇಶು ಕದಾಚನ, ಕರ್ಮವನ್ನು ಮಾಡು. ಆ ಮೀಮಾಂಸಕರ ಕರ್ಮ ಮಾಡಬೇಕಾದರೆ ಪ್ರತಿ ಹಂತದಲ್ಲೂ ಕೂಡ ಕಾಮಾತ್ಮಾನಃ ಸ್ವರ್ಗಪರಾಹ ಅಂತ ಹೇಳಿದ್ದಾರೆ. ಒಂದು ಮನಸ್ಸಲ್ಲಿ ಬೈಕೆ ಇಟ್ಕೊಂಡೇ ಕರ್ಮಾಚರಣೆ ಮಾಡ್ತಾರೆ, ಅದನ್ನು ಬಿಟ್ಟುಬಿಡು ಅಂತ ಭಗವಂತ ಹೇಳಿದ್ದಾರೆ. ಮಾಫಲೇಶು ಕದಾಚನ, ಫಲದ ಅಪೇಕ್ಷೆ ಇಟ್ಕೊಂಡು ಕರ್ಮಾಚರಣೆ ಮಾಡಬೇಡ, ಆದರೆ ಕರ್ಮಾಚರಣೆ ಬಿಡಲೂ ಬೇಡ ಅನ್ನೋದು ಅದರ ಸಂದೇಶ. ಆಗ ನಿನ್ನೆ ಅನೇಕ ಅರ್ಥವನ್ನು ನೋಡಿದ್ದೇವೆ ಅದಕ್ಕೆ. ಕರ್ಮಣ್ಯೇವ ಅಧಿಕಾರಸ್ತೆ ಮಾಫಲೇಶು ಕದಾಚನ, ಕರ್ತವ್ಯ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿದರೆ ಇದೊಂದು ರೀತಿ ಶೋಷಣೆ ಆದಾಗಾಯಿತು ಅಂತ ಒಂದು. ಮತ್ತು ಫಲದಲ್ಲಿ ಅಪೇಕ್ಷೆ ಇಲ್ಲ ಅಂದಮೇಲೆ ಕರ್ಮ ಮಾಡಬೇಕಾದರೆ ಯಾತಕ್ಕೆ? ಇನ್ನೊಂದು ಪ್ರಶ್ನೆನೂ ಬಂತು. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ, ಎಂಥ ದಡ್ಡ ಕೂಡ ಎಂಥ ಮಹಾಮೂರ್ಖನೂ ಸಹ ಏನೇ ಕೆಲಸ ಮಾಡಬೇಕಾದರೂ ಒಂದು ಫಲದ ಉದ್ದೇಶವನ್ನು ಹೊಂದದೇ ಇರೋದಿಲ್ಲ. ಬಹಳ ಪ್ರಸಿದ್ಧವಾದ ಮಾತಿದೆ, ಪ್ರಯೋಜನ ಮನುದ್ದೇಶ್ಯ ನಾ ಮಂದೋಪಿ ಪ್ರವರ್ತತೆ. ಪ್ರಯೋಜನವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೇನೆ ಉದ್ದೇಶಿಸದೇನೆ ಎಂಥ ಮಂದನೂ ಕಾರ್ಯಪ್ರವರ್ತನ ಆಗೋದಿಲ್ಲ ಅಂದಮೇಲೆ ಕರ್ಮಾಚರಣೆ ಮಾಡು ಫಲಾಪೇಕ್ಷೆ ಮಾಡಬೇಡ ಅಂದರೆ ಇದು ಅವ್ಯವಹಾರದ ಇಂಪ್ರಾಕ್ಟಿಕಬಲ್ ಅಂತ ಹೇಳ್ತೇವಲ್ಲ ಅಂತ ಅರ್ಥ ಹೇಳಿದಾಗಾಯ್ತಲ್ಲ. ಅದಕ್ಕೆ ಹೇಳಿದರೂ ಹಾಗಲ್ಲ, ಮಧ್ವಾಚಾರ್ಯರು ತೋರಿಸಿದ ವಿಶಿಷ್ಟವಾದ ಬೆಳಕದು. ಗರ್ಭಾಚರಣೆಯನ್ನು ಮಾಡು ಫಲವನ್ನು ಪಡೆ, ಆದರೆ ಕ್ಷುದ್ರ ಫಲಗಳನ್ನು ಅಪೇಕ್ಷಿಸಬೇಡ. ಇದು ಬಹಳ ಮುಖ್ಯವಾದ ಮಾತು. ಕ್ಷುದ್ರ ಫಲಗಳನ್ನು ಕೇಳಬಾರದೆ ಹೊರತು ಮುಖ್ಯ ಫಲವನ್ನು ಕೇಳಬಾರದು ಭಗವಂತ ಹೇಳಿಲ್ಲ. ಇದು ಭಗವದ್ಗೀತೆ ಈ ಶ್ಲೋಕಕ್ಕಷ್ಟೇ ಅಲ್ಲ, ಒಟ್ಟಾಗಿ ಕರ್ಮಮೀಮಾಂಸೆಯ ಬಗ್ಗೆ ಚೆಲ್ಲಿದ ವಿನೂತನವಾದ ಬೆಳಕಿತ್ತು. ಕರ್ಮಾಚರಣೆಯ ಬಗ್ಗೆ ಕರ್ಮ ಮಾಡು ಫಲ ಬೇಡ ಅಂತಕ್ಕಂಥ ಗೊಂದಲದ ಮಾತನ್ನ ಶ್ರೀಮನ್ ಮಧ್ವಾಚಾರ್ಯರು ಅತ್ಯಂತ ಸಮರ್ಪಕವಾಗಿ ಪರಿಹಾರವನ್ನು ಮಾಡಿದರು. ಕ್ಷುದ್ರ ಫಲದ ಆಸೆಯನ್ನು ಬಿಟ್ಟು ಮಹತ್ಫಲದ ಆಸೆಯಿಂದ ಕರ್ಮ ಮಾಡಬೇಕೆ ಹೊರತು ಸಾಮಾನ್ಯವಾಗಿರ್ತಕ್ಕಂಥ ಫಲದ ಅಪೇಕ್ಷೆ ಬೇಡ ಅಂತ ಅದಕ್ಕರ್ಥ. ಇದು ಯಾರು ಬೇಕಾದ್ರೂ ಅರ್ಥ ಮಾಡಿಕೊಡ್ತಕ್ಕಂಥದ್ದು, ಆದರೆ ಅಲ್ಲಿದೆ ಅಂತ ತಿಳಿಸ್ಬೇಕಾದ್ರೆ ಮಾತ್ರ ಆಚಾರ್ಯ ಹೇಳಿದ್ರೆ ನಿಮಗೆ ಗೊತ್ತಾಯ್ತು, ಮೊದಲು ಗೊತ್ತಾಗ್ತಾ ಇದ್ದಿಲ್ಲ ಅಂಬುದನ್ನ ಮತ್ತೆ ಮತ್ತೆ ಗುರುತಿಸಬೇಕು. ಇವತ್ತು ಲೋಕದಲ್ಲಿ ನಿನ್ನ ದೃಷ್ಟಾಂತ ಸಾಕಷ್ಟು ನೋಡಿದ್ದೇವೆ. ಪೂರ್ತಿ ಫಲ ಬೇಡ ಅಂತ ಅರ್ಥ ಅಲ್ಲ, ಫಲಗಳು ಎರಡು ವಿಧ, ಮುಖ್ಯ ಫಲ ಅಮುಖ್ಯ ಫಲ. ಮುಖ್ಯ ಫಲವೆಲ್ಲ ಜ್ಞಾನಭಕ್ತಿಯಾದಿ ರೂಪವಾದದ್ದು, ಅಮುಖ್ಯ ಫಲವೆಲ್ಲ ಈ ಕ್ಷುದ್ರವಾಗಿರ್ತಕ್ಕಂಥ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ತಕ್ಕಂಥದ್ದು. ಆದ್ದರಿಂದ ಇವತ್ತು ಔಷಧಿ ತಗೊಳ್ಬೇಕಾದ್ರೆ ಮುಖ್ಯ ಫಲ ರೋಗ ವಾಸಿ ಮಾಡೋದು, ಔಷಧಿ ತಗೊಳ್ಬೇಕಾದ್ರೆ ಮುಖ್ಯ ಫಲ ರೋಗ ವಾಸಿ ಮಾಡೋದು. ಆದರೆ ಚಿಕ್ಕ ಮಕ್ಕಳ ದೃಷ್ಟಿಯಲ್ಲಿ ಬೆಲ್ಲ ಸಿಗೋದು ಅಂತ ಅರ್ಥ ಆಗಿರುತ್ತೆ. ಬೆಲ್ಲ ಪಡೆಯೋದಾಗಬಾರದು. ಔಷಧಿಯ ಉದ್ದೇಶ ಒಂದು ಮಗುನು ಕೇಳಿ ಯಾಕೆ ಔಷಧಿ ತಗೊಂಡೆ ಅಂತ ಕೇಳಿ ಹೇಳುತ್ತೆ, ಬೆಲ್ಲ ಕೊಟ್ಟರು ತಗೊಂಡೆ ಅಂತ ಹೇಳುತ್ತೆ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಬೆಲ್ಲ ಕೊಟ್ಟದಕ್ಕೆ ಔಷಧಿ ತಗೊಂಡೆ ಅಷ್ಟೇ. ಆದರೆ ದೊಡ್ಡವನು ಹೇಳ್ತಾನೆ ಇಲ್ಲ ರೋಗ ವಾಸಿ ಆಗಲಿಕ್ಕೆ ಔಷಧಿ ತಗೊಂಡೆ ಅಂತ ಹೇಳ್ತಾನೆ. ಅಂದರೆ ಔಷಧಿ ತಗೊಂಡಿದ್ದು ಇಬ್ಬರು ಹೌದು, ಆದರೆ ಅವನ ದೃಷ್ಟಿಯಲ್ಲಿ ಬೆಲ್ಲಕ್ಕೋಸ್ಕರ ಮಾತು. ವಿಷ್ಣು ಸಹಸ್ರ ಮ್ಯಾತಿ ಕೇಳಿದ್ರೆ ಅಂದರೆ ಪುತ್ರ ಪೌತ್ರ ಆಯುರೋಗ್ಯ ವಿಷಯ ಅಭಿವೃದ್ಧಿಯರ್ಥಂ ಇಷ್ಟೇ ನಾವು ಕೊಡೋ ಉತ್ತರ. ಆ ಶಾಸ್ತ್ರಕಾರರು ನ ವಾಸುದೇವ ಭಕ್ತಾನ ವಶುಭಂ ವಿದ್ಯತೆ ಕ್ವಚಿತ್ ಮನೆ ಹೇಳ್ತಾರೆ, ವಿಶ್ವೇಶ್ವರ ಮಜಂ ದೇವಂ ಜಗತ ಪ್ರಭವಾತ್ಯಯಂ ಏ ಭಜಂತಿ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಸಂಸಾರದಲ್ಲೇ ಸೋಲಿಲ್ಲ ಅಂತ ಅದ್ಭುತವಾದ ಶಕ್ತಿಯನ್ನ, ಮೋಕ್ಷವನ್ನು ಕೊಡತಕ್ಕಂಥ ಶಕ್ತಿಯನ್ನ ವಿಷ್ಣು ಸಹಸ್ರನಾಮ ಹೊಂದಿದೆ ಅನ್ನೋದು ಜ್ಞಾನಿಗಳು ನೋಡತಕ್ಕಂಥ ರೀತಿಯದು. ಸಾಮಾನ್ಯರಿಗೆ ಸಣ್ಣ ಪುಟ್ಟ ಫಲ ತಗೊಳ್ಳೋದು ಅಷ್ಟೇ ಹೊರತು ಬೇರೆ ಫಲ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕ್ಷುದ್ರ ಫಲದ ಅಪೇಕ್ಷೆ ಬೇಡ ಅಂತ ಭಗವಂತ ಹೇಳಿದನೆ ಹೊರತು ಫಲದ ಅಪೇಕ್ಷೆ ಬೇಡ ಅಂತ ಹೇಳಲೇ ಇಲ್ಲ ಅನ್ನೋದನ್ನ ನಿನ್ನೆ ವಿಸ್ತಾರವಾಗಿ ನೋಡಿದ್ದೇವೆ. ಆ ದೃಷ್ಟಿಯಲ್ಲಿ ಒಂದು ಗೊಂದಲನ್ನು ಪರಿಹಾರವಾಯಿತು. ಇನ್ನು ಮುಂದೆ ಮತ್ತೊಂದು ಅರ್ಥ, ವಿಶೇಷವಾದ ಅರ್ಥವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಅಷ್ಟೇ ಅಪೂರ್ವವಾಗಿರ್ತಕ್ಕಂಥ ಅರ್ಥ, ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅರ್ಜುನ, ತೇ ಅಧಿಕಾರ ಕರ್ಮಣಿ ಏವ, ನಿನ್ನ ಅಧಿಕಾರ ಕರ್ತವ್ಯ ಕರ್ಮಾಚರಣೆ ಮಾಡೋದರಲ್ಲಿ ಮಾತ್ರ, ಕರ್ತವ್ಯ ಕರ್ಮಾಚರಣೆ ಮಾಡೋದರಲ್ಲಿ ಮಾತ್ರ, ಮತ್ತು ಮುಖ್ಯ ಫಲವನ್ನು ಕೇಳೋದರಲ್ಲಿ ಮಾತ್ರ, ಅಮುಖ್ಯ ಫಲ ಕೇಳೋದರಲ್ಲ. ಇಷ್ಟಾಯ್ತು. ಇನ್ನು ಮುಂದೆ ಒಂದು ಅರ್ಥ ಹೇಳ್ತಾರೆ, ಅರ್ಜುನ ಕರ್ಮಾಚರಣೆಯನ್ನು ಮಾಡು, ಮುಖ್ಯ ಫಲ ಅಪೇಕ್ಷೆ ಕೂಡ ಮಾಡು, ಆದರೆ ಮಾ ಫಲೇಶು ಕದಾಚನ ಅಧಿಕಾರ. ಮಾ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿದರೆ ಫಲ ಕೇಳೋ ಅಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ, ಫಲವನ್ನು ನೀನಾಗಿ ತಗೊಳ್ಳೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾರೆ. ಫಲವನ್ನು ನೀನು ತಗೊಳ್ಳೋ ಅಧಿಕಾರ ನಿನಗಿಲ್ಲ. ಒಳ್ಳೆ ಎಷ್ಟು ಒಳ್ಳೆ ಅರ್ಥ ನೋಡಬೇಕು. ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಬರೆಯೋ ಅಧಿಕಾರ ಇದೆ. ಎಕ್ಸಾಮ್ ಫೀಸ್ ಕಟ್ಟಿದ್ದಾನೆ, ಎಲ್ಲ ಸರಿಯಾಗಿ ಹೋಗಿದ್ದಾನೆ, ಓದಿ ಬಂದಿದ್ದಾನೆ, ಬರೆಯೋ ಅಧಿಕಾರ ಪೂರ್ತಿ ಇದೆ. ಬರಲಿಕ್ಕೆ ತೊಂದರೆ ಮಾಡಿದ್ರೆ ಅವನು ಗಲಾಟೆ ಮಾಡಬಹುದು, ಬರಲಿಕ್ಕೆ ಪೇಪರ್ ಕೊಡದೆ ಹೋದರೆ ಅಡಿಷನಲ್ ಫೀಸ್ ಕೊಡದೆ ಹೋದರೆ ಏನೇ ಮಾಡಿದ್ರು ದೊಡ್ಡ ಗಲಾಟೆ ಮಾಡಬಹುದು. ನಾನು ಬರೆಯೋ ರೈಟ್ ಇದೆ ಅಂತ ಕೇಳಬಹುದು, ಯಾರು ಮಾತಾಡೋಗಿಲ್ವೋ ಇಲ್ಲ. ಅದ್ರಲ್ಲಿ ಬರೆದ ಮೇಲೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋ ಅವಕಾಶ ಇದ್ದೇ ಇದೆ, ಅವನಿಗೆ ರಿಸಲ್ಟ್ ಅನೌನ್ಸ್ ಮಾಡಲೇಬೇಕು ಅಂತ ಕೇಳೋ ಹಕ್ಕಿದೆ ಅವನಿಗೆ. ಆದರೆ ಯಾವ ಹಕ್ಕಿಲ್ಲ ಅಂದರೆ ಅವನೇ ಮಾರ್ಕ್ಸಾಳು ಮಾರ್ಕ್ಸ್ ಹಾಕೊಳ್ಳೋ ಹಕ್ಕು ಅವನಿಗಿಲ್ಲ, ಬರೆಯೋ ಹಕ್ಕಿದೆ ಹೊರತು ಮಾರ್ಕ್ಸನ್ನು ಅವನೇ ಹಾಕೊಳ್ಳೋ ಹಕ್ಕು ಅವನಿಗಿಲ್ಲ, ಅದೇ ಸರ್ಟಿಫಿಕೇಟ್ ತಾನೇ ಮಾಡಿಕೊಳ್ಳೋ ಹಕ್ಕು ಅವನಿಗಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಾ ಫಲೇಶು ಕದಾಚನ. ಭಗವದ್ಗೀತೆ ಇಂಥ ಅರ್ಥವನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ. ಗೀತಾ ಭಾಷ್ಯ ಒಂದು ಗ್ರಂಥ, ಗೀತಾ ತಾತ್ಪರ್ಯ ಮತ್ತೊಂದು ಗ್ರಂಥ, ಹೀಗೆ ಒಂದೇ ಗೀತೆಯ ಮೇಲೆ ಎರಡು ಗ್ರಂಥಗಳನ್ನು ಆಚಾರ್ಯರು ಬರೆದು ಒಂದರಲ್ಲಿ ಎರಡು ಸೆರೆಸಕ್ಕೆ ಬರ್ತಿತ್ತು. ಅದು ಯಾಕೆ ಆಗಬಾರದು ಅಂತ ಕೇಳಿದರೆ ಗೀತೆಗೆ ಅನೇಕ ಅರ್ಥಗಳಿದೆ ಅಂತ ರುಜುವಾತು ಮಾಡಬೇಕಾದ್ರೆ ಈ ರೀತಿ ಬರೆದಾಗ ಸುಲಭವಾಗಿ ತಡೆಯುತ್ತೆ ಅಂತ ಆಚಾರ್ಯ ಹಾಗೆ ಬರ್ತಿತ್ತು. ಈ ಮಾತನ್ನು ಈ ದೃಷ್ಟಿಕೋನ ಇಟ್ಟುಕೊಂಡು ನೋಡಿ, ಗೀತೆಗೆ ಪ್ರಿಂಟ್ ಆಗಿರ್ತಕ್ಕಂಥ ಎಲ್ಲದರಲ್ಲೂ ಕೂಡ ಒಂದರ್ಥದ ಬಗ್ಗೆ ಮಾತ್ರ ಗಮನ ಕೊಟ್ಟವರು, ಒಂದರ್ಥದ ಬಗ್ಗೆ ಮಾತ್ರ, ಅದು ಎಷ್ಟೋ ಸಲ ಹೊಂದೇ ಇರತಕ್ಕಂಥ ಅರ್ಥನೇ. ಆದರೆ ಆಚಾರ್ಯರು ಸಂಪೂರ್ಣವಾಗಿ ಸುಸಂಗತವಾದ ಅರ್ಥಗಳನ್ನು ಪ್ರತಿ ಇಂಥ ಶ್ಲೋಕಗಳಿಗೂ ಸಹ ಎರಡೆರಡು ಅರ್ಥಗಳನ್ನು ಬರೀತಾ ಎಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನು ಗೀತೆಯ ಅರ್ಥ ಪ್ರಪಂಚ ಹೊಂದಿದೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಕರ್ಮಣ್ಯೇವತೆಯ ಅಧಿಕಾರ, ಕರ್ಮಾಚರಣೆಯನ್ನು ಮಾಡು, ಉತ್ತಮ ಫಲವನ್ನು ಅಪೇಕ್ಷೆ ಕೂಡ ಪಡು, ಆದರೆ ಫಲವನ್ನು ನೀನು ತಗೊಳ್ಳೋ ಹಕ್ಕು ಮಾತ್ರ ನಿನಗಿಲ್ಲ ಅಂತ ಭಗವಂತ ಹೇಳಿದ್ರು. ನಾವು ಫಾಲೋ ಮಾಡ್ತಿರೋದೇ ಅದನ್ನು. ಇವತ್ತು ರಿಕ್ಷಾದಲ್ಲಿ ಹೋಗ್ತಾನೆ, ಆಮೇಲೆ ನೋಡ್ತಾನೆ ಇಡಕ್ ಇಳಿದು ಬಿಡ್ತಾನೆ ಅಲ್ಲಿ. ಇಡಕ್ ತಕ್ಷಣ ಏನ್ ಮಾಡ್ಬೇಕು ಅವನು? ತಗೊಂಡು ಬರ್ತಾನೆ, ಮೀಟರ್ ನೋಡ್ತಾನೆ 100 ರೂಪಾಯಿ ಆಗಿರುತ್ತೆ. ಜೋಬಿ ಕೈ ಹಾಕ್ಬಿಡ್ತಾನೆ, 100 ರೂಪಾಯಿ ತಗೊಳಕ್ ಹೋಗ್ತಾನೆ. ಇವನು ಜೋಬಿ ಕೈ ಹಾಕ್ಬಿಡ್ ಅದ್ ಏನಾಯ ಏನ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ರಿಕ್ಷಾದಲ್ಲಿ ಬಂದು ದುಡ್ಡು ಕೊಡ್ಬೇಕಲ್ಲ ಅಂತ ಹೋಗ್ತೀನಿ ಅಂತ ಹೇಳ್ತಾನೆ. ಆ ಅದು ಸಾಧ್ಯ ಇಲ್ಲ, ಸ್ಟಾಪ್ ಅಂತ ಹೇಳ್ತಾನೆ. ಆ ರೀತಿ ಮಾಡಿದ್ರೆ ದೊಡ್ಡ ಗಲಾಟೆ ಆಗುತ್ತೆ, ನೀವು ತಗೊಳ್ಳೋ ಹಕ್ಕಿ ನಿನಗಿಲ್ಲ, ಏನ್ ಮಾಡ್ಬೇಕು? ರಿಕ್ಷಾ ತಂದು ನಿಲ್ಸಿ ಆಯ್ತು, ಮುಂದೆ ದುಡ್ಡು ಕೊಡಿ ಅಂತ ಕೇಳ್ಬೇಕೆ ಹೊರತು ಜೋಬಿ ಕೈ ತಗೊಳ್ಳಾಗಿಲ್ಲ ಅವನಿಗೆ. ಅದ್ರ ಫಾಲೋ ಮಾಡ್ತಾರೆ ಅದನ್ನೇನು ಹೇಳ್ತಾನೆ ದಿವಸ. ಇದು ಭಾರಿ ಆಶ್ಚರ್ಯ. ಭಗವದ್ಗೀತೆ ಮಧ್ವಾಚಾರ್ಯ ಅರ್ಥ ಬರೆದಿದ್ದಾರಲ್ಲ, ಆ ನಿತ್ಯ ಜೀವನದಲ್ಲಿ ಅನುಭವಿಸ್ತಕ್ಕಂತ ಅರ್ಥ ಅದು. ಆದ್ರೆ ಆ ಮುಂಚೆ ಒಬ್ಬರು ಬರೆದಿದ್ದಿಲ್ಲ ಅವರೇ ಭಾರಿ ಆಶ್ಚರ್ಯ. ಅದು ಒಬ್ಬರೂ ಅದನ್ನು ಕಂಡಿರಲಿಲ್ಲ. ಆಚಾರ ಹೇಳ್ತಾರೆ, ಮಾ ಫಲೇಶು ಕದಾಚನ, ಇದು ಬ್ರಹ್ಮಸೂತ್ರಗಳಲ್ಲಿ ಬಂದಿರೋ ಅರ್ಥ ಇದು. ಓಂ ಫಲಮತ ಉಪಪತ್ತೇ ಹೇ ಓಂ ಬ್ರಹ್ಮಸೂತ್ರ. ಮತ್ತೆ ಯಾರು ಏನೇ ಕರ್ಮವನ್ನು ಮಾಡಲಿ ಅವನಿಗೆ ಎಷ್ಟೇ ಫಲ ಆದಂತೆ ನಮಗೆ ಕಾಣಲಿ, ಫಲ ಅದಾಗಿ ಆಗಿಲ್ಲ. ಮೊದಲನೇ ಫಲ ಅದಾಗಿ ಆಗಿಲ್ಲ, ಯಾಕೆ? ಕರ್ಮ ಜಡ ಪದಾರ್ಥ, ಅದಕ್ಕೆ ತನಗೆ ತನ್ನಷ್ಟೇ ತಾನೇ ಫಲ ಕೊಡೋ ಶಕ್ತಿ ಕರ್ಮಕ್ಕೆ ಇಲ್ಲ. ಇನ್ನು ಎರಡನೇ ಫಲವನ್ನು ಬೇರೆ ಯಾರೂ ಕೊಡ ಹಾಗಿಲ್ಲ, ಯಾಕೆ? ಎಲ್ಲರೂ ಕರ್ಮದ ಬಂಧನಕ್ಕೆ ಒಳಗಾದವರಾದ್ರಿಂದ ಅವರ್ಯಾರು ಫಲ ಕೊಡ ಹಾಗಿಲ್ಲ. ಫಲ ಕೊಡೋದು ಯಾರು ಅಂದ್ರೆ ಓಂ ಫಲಮತ ಉಪಪತ್ತೇ ಹೇಳು, ಭಗವಂತ ಫಲ ಕೊಡಬೇಕೆ ಹೊರತು ಜೀವರು ಕೈ ಹಾಕಿ ಫಲ ತಗೊಳ್ಳೋದು ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮಾಚರಣೆ ಮಾಡಬೇಕು, ಫಲವನ್ನ ಉತ್ತಮ ಫಲವನ್ನು ಅಪೇಕ್ಷೆ ಪಡಬೇಕು. ಆದರೆ ಫಲವನ್ನ ಭಗವಂತ ಕೊಡಬೇಕೆ ಹೊರತು ನಾವು ತಗೊಳ್ಳಾಗಿಲ್ಲ. ಇದು ನಮ್ಮಲ್ಲಿ ಸಂಪ್ರದಾಯದಲ್ಲಿ ಊಟದ ಕಾಲಕ್ಕೂ ಅರ್ಥ ಆಗ್ಬಿಟ್ಟು, ಊಟದ ಕಾಲಕ್ಕೂ ನಮ್ಗೆ ಅರ್ಥ ಆಗುತ್ತೆ. ಊಟ ಮಾಡೋನು ಹಾಕಿದ್ದನ್ನು ಹಾಕ್ಸೋಬೇಕೆ ಹೊರತು ಬಡಿಸೋ ಪಾತ್ರ ಕೈ ಹಾಕಿ ತಗೊಳ್ಳಾಗಿಲ್ಲ. ಇವತ್ತು ಬಸೆ ಬಂದಿದ್ರಿಂದ ಹೊರಟೋಗ್ಬಿಡ್ತಾವೆ, ಪಾಪ ಕೈಯಾಗೆ ತಗೊಂಡ್ಬಿಡ್ತಾನೆ, ಅದರಿಂದ ಕತೆ ಮುಗಿದೋಯ್ತು. ಅದೇ ನಮ್ಮ ಸರಿಯಾದ ಊಟದ ಪದ್ಧತಿಯಲ್ಲೂ ಕೂಡ ಗೀತಾರ್ಥ ಬಂದಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಸರಿ, ಬೇಕಾದನ್ನು ಕೇಳಬಹುದು ಅವನು, ಅದು ತಪ್ಪಲ್ಲ. ಆದ್ರೆ ಕೈಯಾಗಿ ತಗೊಳ್ಳಾಗಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸಾರ್ಥಕವಾದ ಅರ್ಥ ಅದು. ಅದರ ಪದ್ಧತಿಯ ಊಟದ ಕ್ರಮದಲ್ಲೂ ಕೂಡ ಶಾಸ್ತ್ರಾರ್ಥ ತುಂಬಿತ್ತು. ತನ್ನ ಕೈಯಾಗಿ ತಗೊಳ್ಳೋದು ಏನ್ ಮಾಡ್ತಾನೆ, ಏನೇನೋ ತಗೊಳ್ತಾರೆ, ಎಂಜಿನ್ ಇನ್ನೊಬ್ರು ತಗೊಳ್ಳುವಂತೆ ಮಾಡ್ತಾನೆ, ಆಭಾಸಮಯ ಮಾಡಿಬಿಡ್ತಾನೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಫಲವನ್ನ ಕೇಳಿ ಆದರೆ ಫಲ ಕೊಡೋದು ಮಾತ್ರ ಭಗವಂತನೇ ಹೊರತು ಯಾರು ಕೊಡೋದಿಲ್ಲ ಬೇರೆಯವರು. ಮಧ್ವಾಚಾರ ಅರ್ಥವನ್ನು ಬರೆದರಲ್ಲ, ಭಗವದ್ಗೀತೆಯಲ್ಲಿ ಆಚಾರ್ಯ ತೋರಿಸ್ತಾರೆ, ಅಲ್ಲೇ ಇದೆ. ಮತ್ಪ್ರಸಾದ ಪರಾಂ ಶಾಂತಿಂ ಅಚರೇ ನಾಧಿ ಗಚ್ಚತಿ, ಅರ್ಜುನ ನನ್ನ ಅನುಗ್ರಹದಿಂದ ನನಗೆ ಫಲ ಸಿಗುತ್ತೆ. ಅದೇ ಅರ್ಥ ಗೀತೆಯಲ್ಲೇ ಬಂದಿರೋ ಅರ್ಥವನ್ನ ಅಲ್ಲೇ ಸೇರಿಸಿದ್ದ ಆಚಾರ್ಯರ ಹಿರಿಮೆ ಇದು. ಆದ್ರಿಂದ ಎರಡರ್ಥಗಳು ನಮಗೆ ಅತ್ಯಂತ ಸುಸಂಗತವಾದ ಅರ್ಥ ಇದು. ಮನೆಯೊಳಗೆ ಸೌದೆ ಹೊಡಿಲಕ್ಕೆ ಕೇಳ್ತಿದ್ರು, ಸಾಮಾನ್ಯ ಸೌದೆ ಹೊಡೆ ಅಭ್ಯಾಸ ಹಿಂದಿತ್ತಲ್ಲ, ಸಾಕಷ್ಟು ಹೊಡಿಲಕ್ಕೆ ಕೇಳ್ತಾ ಇದ್ರು. ಬೆಳಗಿಂದ ಸಾಯಂಕಾಲವೇ ಹೊಡಿತಿದ್ದ ಪಾಪ, ಪಡೆದ್ಮೇಲೆ ಮನೆ ಯಜಮಾನ್ರೆ ಕಾಯ್ಕೊಂಡು ಕೂತಿರ್ಬೇಕಷ್ಟೇ. ಅವ್ನು ಅಲ್ಲಿ ಒಳಗೋಗಿ ಬಾಗಲ್ ತೆಗೆದುಬಿಟ್ಟು ರಾಕರ್ ಬಾಗಲ್ ತೆಗೆದು ತಗೊಳ್ಕೊಬಿಟ್ಟು ಏನ್ ಮಾಡ್ಬೇಕು? ಇದಕ್ಕೆ ಸಭೆ ಹೆಚ್ಚು ತಗೊಳ್ಳೋದಿಲ್ಲ, ಎಷ್ಟು ಅಷ್ಟೇ ತಗೊಳ್ತೇನೆ. ಆ ರೈತ ಇಲ್ಲ ಅವನಿಗೆ, ಓಪನ್ ಮಾಡೋ ಹಕ್ಕೇ ಅವನಿಗಿಲ್ಲ. ಫಸ್ಟ್ ಆಫ್ ಆಲ್ ವ್ಯಸ್ತಗೊತನ ಪ್ರಶ್ನೆ ಇಲ್ಲ, ಓಪನ್ ಮನೆಗೇ ಇಲ್ಲ. ಅಲ್ಲ ಕೊಡದೆ ಹೋದ್ರೆ ಏನ್ ಮಾಡ್ಬೇಕು? ಅಸಲು ಫಲ ಕೊಡದೆ ಹೋದ್ರೆ ಅದಕ್ಕೆ ತಗೊಂಡ್ಬಿಟ್ರೆ, ಫಲ ಕೊಡದೆ ಹೋದ್ರೆ ಫಲ ಕೊಡುವಂತ ಗಲಾಟೆ ಮಾಡ್ಬೇಕಾದ್ರೆ ಸಂಬಂಧಪಟ್ಟವ್ರ ಮುಂದೆ ಹೇಳು, ನೀನ್ ಮಾತ್ರ ಕೈ ಹಾಕಿ ತಗೊಳ್ಳಾಗಿಲ್ಲ. ಫಲ ಕೊಡೋದ್ರೆ ಕೋರ್ಟ್ಗೆ ಹೋಗ್ಬೇಕಷ್ಟೇ ಹೊರತು ಇದನ್ನ ಕೇಳ್ಬೋದು. ತಾನು ತಗೊಳ್ಳಾಗಿಲ್ಲ, ತಾನಾ ತಗೊಳ್ಳೋ ಕೊಟ್ಟು ಬಿಟ್ಟ ಅಂದ್ರೆ ಇನ್ನೊಂದು ಕೇಸ್ ಬುಕ್ ಆಗುತ್ತೆ ಇಮಿಡಿಯೇಟ್ ಆಗಿ. ನಾನು ಫಲ ಕೊಡದೆ ಹೋದ್ರೆ ಅವನ ಮೇಲೆ ಕೇಸು, ಕೈ ಹಾಕಿ ತಗೊಳ್ಳೋದು ಇದನ್ನ ಮೇಲೆ ಕೇಸ್ ಆಗುತ್ತೆ. ಎಷ್ಟೊತ್ತು ಅವನ ಕೇಸ್ ಇನ್ನು ಕೇಸೇ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಒಳಗೋಗಿದ್ದು ಭಾರಿ ತಪ್ಪಾಗಿಬಿಟ್ಟು ವಿಚಿತ್ರವಾದ ಶಿಕ್ಷೆಗೊಳಗಾಗ್ತಾನೆ. ಇದು ನಮ್ಗೆ ಅರ್ಥವಾದರೆ ನಿಜ ಜೀವನದಲ್ಲಿ ಎಷ್ಟು ಜಾಗರೂಕತೆಯಿಂದ ವರ್ತಿಸಬೇಕು. ಇದು ಅಲ್ಲಿ ನೋಡಿದ್ದೇವಲ್ಲ, ಇದನ್ನು ಅಧ್ಯಾತ್ಮಕ್ಕೆ ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹೇಗೆ ರಿಕ್ಷಾದವನಿಗೆ ಮೀಟರ್ ಚಾರ್ಜ್ ಕೇಳೋ ಹಕ್ಕಿದ್ರು ಕೂಡ ಜೇಬು ಕೈಯಾಗಿ ತಗೊಳ್ಳೋ ಹಕ್ಕಿಲ್ವೋ, ಅದೇ ರೀತಿಯಲ್ಲಿ ಬೇರೆ ಯಾವನಿಗೂ ಕೂಡ ಮನೆ ಕೆಲಸ ಮಾಡಿಸ್ತಾರೆ, ಗಾರೆ ಕೆಲಸ ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಮುಗಿದ ರಿಪೋರ್ಟ್ ಮಾಡಬೇಕು, ನಮ್ಮ ಕೆಲಸ ಆಯಿತು ಅಂತ ಹೇಳಬೇಕು. ಇವ್ನು ನೋಡ್ತಾನೆ ಸರಿ ಇದ್ದ ತಕ್ಷಣ ಕೊಟ್ಬಿಡ್ತಾರೆ, ಮುಗಿದೋಯ್ತಷ್ಟೇ. ಹೊರತು ತಾನು ತಗೊಳ್ಳಿ ಎಲ್ಲರೂ ಕಂಡಿದೆ ಇವತ್ತಿನ ದಿವಸ ಎಲ್ಲೆಲ್ಲೂ ಕಂಡಿಲ್ಲ. ಅದೇ ರೀತಿ ಅಧ್ಯಾತ್ಮದೊಳಗೆ ಕರ್ಮ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ, ಕರ್ಮ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ, ಫಲ ಕೇಳಬೇಕಾದ್ದು ನಮ್ಮ ಜವಾಬ್ದಾರಿ. ಆದರೆ ಫಲ ಕೊಡಬೇಕಾದ ಮಾತ್ರ ಭಗವಂತನ ಹಕ್ಕೇ ಹೊರತು ನಮ್ಮ ಹಕ್ಕಲ್ಲ. ಅದೊಂದು ಭಗವಂತನಿಂದ ರೈಟ್, ಅದು ಒಂದು. ಅದು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಪೂರ್ಣ ಪರಿಹಾರವಾಗುತ್ತೆ. ದೇವರನಿಗೆ ಫಲ ಕೊಡಬೇಕು. ಅದಕ್ಕೆ ನಾವು ಯಾವುದೇ ಕೆಲಸವನ್ನು ಮಾಡಲಿ, ಏನೇ ಮಾಡಲಿ, ದೇವರು ಮಾಡಿಸಿದ್ದು. ಈ ಮಾತು ಹೇಳೋದು ಅದಕ್ಕೆ ಕಾರಣ. ನಾವು ಕೆಲಸ ಮಾಡಬಹುದು, ಯಾರು ಕೆಲಸ ಹೇಳಿದಾಗೂ ಮಾಡಬಹುದು, ಯಾರ ಕೊಟ್ಟಾಗೂ ಕಾಣಬಹುದು, ಅಲ್ಲ. ಕೊನೆಗೆ ಫಲ ಕೊಡ್ತಕ್ಕಂಥ ನಿಜವಾದ ಹಕ್ಕು ಭಗವಂತನದಾದ್ರಿಂದ ಅವನು ಕೊಟ್ಟ ಅಂತ ತಿಳ್ಕೊಂಡ್ರೆ ಅದು ಸರಿಯಾದ ಫಲ. ನಾವೇ ತಗೊಂಡು ಮೊದಲಾದ ಮಾತನ್ನಾಡಿದರೆ ಮಾತ್ರ ಅದು ಮತ್ತೊಂದು ರೀತಿಯಾದ ಪಾಪಕ್ಕೆ ಕಾರಣವಾಗುತ್ತೆ ಹೊರತು ಎಂದು ಪುಣ್ಯಕ್ಕೆ ಕಾರಣವಾಗೋದೇ ಇಲ್ಲ. ಇಲ್ಲಿ ಇನ್ನೂ ತಿಳ್ಕೊಳ್ತಕ್ಕಂಥ ಅಂಶ ತುಂಬಾ ಉಂಟು. ಕರ್ಮಣ್ಣಿ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನಗೆ ಕರ್ಮದಲ್ಲೇ ಅಧಿಕಾರ, ಫಲಗಳಲ್ಲಿ ಅಲ್ಲ. ನಿನಗೆ ಕರ್ಮದಲ್ಲೇ ಅಧಿಕಾರ, ಫಲದಲ್ಲಿ ಅಲ್ಲ. ಇಲ್ಲಿ ಕರ್ಮದಲ್ಲೇ ಅಧಿಕಾರ ತೇ ಅಂತ ಪದ ಇದೆ. ಕರ್ಮಣ್ಣೇ ವಾಧಿಕಾರ ತೇ, ನಿನಗೆ ಕರ್ಮದಲ್ಲೇ ಅಧಿಕಾರ. ಅನೇಕ ಏನು ಅರ್ಥ ಬರೋದ್ರ ಗೊತ್ತಾ ಇದಕ್ಕೆ? ಅರ್ಜುನ ತೇ, ನಿನಗೆ ಕರ್ಮದಲ್ಲೇ ಅಧಿಕಾರ. ಇನ್ನು ಓದೋದು ಏನು ತೋರಿಸ್ಬಿಡ್ತಾರೆ, ಪಾಪ ಅರ್ಜುನನಿಗೆ ಕರ್ಮದಲ್ಲಿ ಅಧಿಕಾರ, ನಮಗೆಲ್ಲ ಅಲ್ಲ. ನಮಗಲ್ಲೇ ಇಲ್ಲ, ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು, ಅರ್ಜುನ ಮಾತ್ರ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದ್ರೆ ಹೇಗ ಹಾಕಿ ತಪ್ಪಿದ್ವು. ತಕ್ಷಣ ಆಚಾರ ಅರ್ಥ ಬರೀತಾರೆ, ಹೇ ಸದಾದಯೋ ಜೀವಾಹ, ನೀನೇ ಬದಲಾದ ಎಲ್ಲ ಜೀವರು ಕೂಡ ಕರ್ತವ್ಯ ಕರ್ಮದಲ್ಲಿ ವಿಶೇಷವಾದ ಬದ್ಧತೆಯನ್ನು ಹೊಂದಿದ್ದಾರೆ ಹೊರತು ಅದನ್ನ ಫಲ ತಗೊಳ್ಳ ಶಕ್ತಿ ಅವರಿಗಿಲ್ಲ. ಎಷ್ಟು ವಿಶಿಷ್ಟವಾದ ಅರ್ಥ ಅದು ಅಂದ್ರೆ, ತೇ ಶಬ್ದಕ್ಕೆ ನೋಡೋದಕ್ಕೆ ನಿನಗೆ ಅಂತ ಕಾಣಿಸುತ್ತೆ, ನಿನಗೆ ಅದು ನಿಜವಾಗಲೂ ನಿನಗೆ ಅಲ್ಲ, ನೀನೇ ಮೊದಲಾದ ಎಲ್ಲ ಜೀವರಿಗೂ ಅಂತ ಅರ್ಥ. ಅದಕ್ಕೆ ಉಪಲಕ್ಷಣ ಅಂತ ಹೇಳ್ತದೆ. ಉಪಲಕ್ಷಣ ವಿದ್ಯಾರ್ಥಿ ಹೇಳ್ತಾನೆ, ಯಾವನು ಬಂದಿರ್ತಾನೆ ಯಾಕೆ ಲೇಟ್ ಅಂತ ಕೇಳ್ತಾ ಅವನು, ಅವನು ಹೇಳ್ತಾನೆ ನಾಳೆಯಿಂದ ನೀನು ಲೇಟಾಗಿ ಬರಬೇಡ ಗೊತ್ತಾಯ್ತಾ, ನಾಳೆಯಿಂದ ನೀನು ಲೇಟಾಗಿ ಬರಬೇಡ ಅಂತ ಹೇಳ್ತಾನೆ. ಆಯ್ತು, ಮರು ದಿವಸ ಇನ್ನೊಬ್ರು ಲೇಟಾಗಿ ಬರ್ತಾನೆ. ಇಂದ ಅವನು ಹೇಳಿದ್ ಗೊತ್ತಾಗಲಿಲ್ಲ ನನಗೆ, ಅವನು ಲೇಟಾಗಿ ಬರಬೇಡ ಅಂತ ಹೇಳಿದ್ರೆ ನನಗೆ ನೀನು ಸಪರೇಟ್ ಅವನು ಹೇಳ್ತಾನೆ, ನೀನು ಬೇರೆ ಹೇಳ್ಬೇಕಾ ಮಹಾತ್ಮ ಅಂತ ಹೇಳಿ ಹೇಳಿದ ತಕ್ಷಣ, ನಿಮ್ಮ ಮಹಾತ್ಮ ಬೇರೆ ಹೇಳ್ಬೇಕಾ ನನಗೆ, ಅವ್ನು ಹೇಳಿದ್ ಗೊತ್ತಾಗಲಿಲ್ಲ ನನಗೆ ಅಂತ ಕೇಳಿದ ತಕ್ಷಣ. ವಿದ್ಯಾರ್ಥಿಗೆ ನೀನು ಲೇಟಾಗಿ ಬರಬೇಡ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿ ಅನ್ನೋತಕ್ಕಂಥ ಮಾತು, ಇವತ್ತು ಕರ್ಮಬಂಧನಕ್ಕೊಳಗಾದ ಪ್ರತಿಯೊಬ್ಬರು ಅನ್ನೋತಕ್ಕಂಥ ಮಾತಾದ್ರಿಂದ, ತೇ ಅಂದ್ರೆ ಅರ್ಜುನನಿಗೆ ಅಂದ್ರೆ ಎಲ್ಲ ಜೀವರಿಗೆ ಅಂತ ಅರ್ಥ. ಅದರ ಅರ್ಥ ಬರೀತಾರೆ, ಎಷ್ಟು ವಿಚಿತ್ರ ಅರ್ಥ ಬರೀತಾರೆ ಅಂತ ಕೇಳಿದ್ರೆ ತಪ್ಪು ತಪ್ಪರ್ಥ. ಅರ್ಜುನ ನಿನಗೆ ಅಧಿಕಾರ ಅಂತ ಕೃಷ್ಣ ಹೇಳ್ತಾನಲ್ಲ, ಅರ್ಜುನ ಯಾರು? ಏನೋ ಒಬ್ಬ ಭ್ರಾಂತ ಜೀವ, ಒಬ್ಬ ಎಕ್ಸ್ಪ್ರೆಸ್ ಇತರ ಆರ್ಡಿನರಿ ಫಲೋ, ಅವನು ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನ ಅಂತ ಆರ್ಡಿನರಿ ಪೀಪಲ್ ಕರ್ಮನೇ ಹೊರತು ಮೇಲಿನವರಿಗಲ್ಲ. ಅರ್ಜುನ ಪಾಪ ಆರ್ಡಿನರಿ ಆಗುತ್ತೆ, ಯಾಕಂದ್ರೆ ಅರ್ಜುನ ಗೀತಾ ಕೇಳಿದವನು ಆರ್ಡಿನರಿ, ಕೃಷ್ಣನ ಮುಂದೆ ಕೂತವನು ಆರ್ಡಿನರಿ, ಕೃಷ್ಣ ವಿಶ್ವರೂಪನವರು ಆರ್ಡಿನರಿ, ನಾವು ಎಷ್ಟು ಆರ್ಡಿನರಿ ಆಗಿದ್ರೆ ಎಷ್ಟು ಆಶ್ಚರ್ಯ ಇದು. ಅರ್ಜುನ ಸಾಮಾನ್ಯ ವ್ಯಕ್ತಿ, ಅವನಿಗೆ ಭಗವಂತ ಕರ್ಮ ಹೇಳ್ತಾ ಇದ್ದಾನೆ. ಈ ಅರ್ಥ ಬರೆದವರಿದ್ದಾರೆ, ಅರ್ಜುನ ಸಾಮಾನ್ಯ ವ್ಯಕ್ತಿ ಅವನು ಕರ್ಮ ಮಾಡಬೇಕು, ನಾವು ಅಸಾಮಾನ್ಯರು ಅದಕ್ಕೆ ನಮಗೆ ಸ್ನಾನ ಅಂತ ಏನೂ ಇಲ್ಲ, ನಮಗೆ ಫ್ರೀ, ನಾವು ಏನು ಬೇಕಾದ್ರೂ ಮಾಡಬಹುದು. ಯಾರಕ್ಕೆ ಅರ್ಜುನ ಅಲ್ಲ ಬ್ರಯ ಅಂತ ಹೇಳಿದ್ರೆ ಆಯ್ತಷ್ಟೇ. ಎಷ್ಟು ತಪ್ಪರ್ಥ ಇದು. ಆಚಾರ ಹೇಳ್ತಾರೆ, ಈ ಶಬ್ದಕ್ಕೆ ಮತ್ತೊಂದು ಧ್ವನಿತಾರ್ಥ ಇದೆ ಅಂತ ಆಚಾರ ಹೇಳ್ತಾರೆ. ಏ ಅಂದ್ರೆ ನೀನು ಮತ್ತು ನಿನ್ನಂತ ಎಲ್ಲ ಜೀವರು ಅಂತ ಒಂದರ್ಥವಾದ್ರೆ ಇನ್ನೊಂದರ್ಥ, ಅರ್ಜುನ ನೀನು ಯಾರು ಗೊತ್ತಾ? ನೀನು ಯಾರು? ಉದ್ಭುತಾತ್ತವಾದ ಜೀವ, ನೀನು ಶ್ರೇಷ್ಠನಾದ ಜೀವ. ಯಾವನು ಉತ್ತಮ ಜೀವ ಅನ್ಸ್ಕೊಳ್ತಾನೆ ಅವನಿಗೆಲ್ಲ ಕರ್ಮದ ಬಂಧನ ತಪ್ಪಿದ್ದಲ್ಲ ಅಂತ ಭಗವಂತ ಹೇಳ್ತಾನೆ. ಯಾರು ಉತ್ತಮ ಜೀವ ಅನ್ಸ್ಕೊಳ್ತಾನಲ್ಲ ಅವನಿಗೆಲ್ಲ ಹೇಳಿದ ಮಾತಿದು ಅಂತ. ಅರ್ಜುನನ ಅಧಮ ಜೀವ ಮಾಡಿದವರಿಗೆ ಅರ್ಥನೇ ಆಗೋದಿಲ್ಲ. ಅಧಮ ಜೀವ ಅರ್ಜುನ ಕೇಳಿದ ಭಗವದ್ಗೀತೆ ನಮಗೆಲ್ಲ ಟೆಕ್ಸ್ಟ್ ಆಗ್ತಿತ್ತಾಗಿದ್ರೆ, ಅರ್ಜುನ ಅಧಮ ವ್ಯಕ್ತಿ ಆಗಿದ್ದಿದ್ರೆ ನಮಗೆ ಟೆಕ್ಸ್ಟ್ ಆಗ ಸಂಭವನ ಇರ್ತಿರಲಿಲ್ಲ. ಅಧಮರಂತೂ ಯಾರು ಒಪ್ಕೊಂಡು ಬರ್ತಾರ? ಸಾಧ್ಯನೇ ಇಲ್ಲ. ಆದ್ರಿಂದ ಅರ್ಜುನ ಅಧಮ ಅನ್ನ ಅರ್ಥ ಮಾಡೋದು ನಮಗೆ ಡೇಂಜರಸ್ ಆಗುತ್ತೆ, ಅರ್ಥ ಮಾಡಬಾರದು. ಅರ್ಜುನ ಅಧಮ ಅಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಅರ್ಜುನ ಯಾರು ಅಂತ ಅದಕ್ಕೆ ಮೊದಲು ತಿಳ್ಕೊಳ್ಬೇಕು ಅಂತ ಹೇಳಿ. ಭಗವದ್ಗೀತೆ ಸುಮ್ಮನೆ ಓದೋರಿಗೆ ಏನ್ ಮಾಡಿ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಅದು ಮಹಾಭಾರತದ ಒಳಗೆ ಬಂದಿರತಕ್ಕಂಥ ಗ್ರಂಥ. ಅಲ್ಲಿ ಬರ್ತಕ್ಕಂಥ ಪೂರ್ವಾಪರ ವಿಚಾರಗಳಿಗೆಲ್ಲ ಮಹಾಭಾರತವನ್ನು ಓದಿ ಅರ್ಥ ಮಾಡ್ಕೋಬೇಕು. ಇಲ್ಲವರು ಸಂಗತಿನೇ ಅರ್ಥ ಆಗೋದಿಲ್ಲ. ಇಡೀ ಪುಸ್ತಕದೊಳಗೆ ಯಾವ ಒಂದು ಶಾಸ್ತ್ರ ಕೊಟ್ಬಿಟ್ಟು ಅರ್ಥ ಹೇಳು ಅಂತ ಕೇಳಿದ್ರೆ ಕಷ್ಟ ಏನ್ ಹೇಳ್ತಾನೆ? ಸ್ವಲ್ಪ ಇಡೀ ಪುಸ್ತಕ ಕೊಡಿ ನೋಡಿ ಹೇಳ್ತೇನೆ ಅಂತ ಹೇಳ್ತಾರೆ. ಒಂದು ಶಾಸ್ತ್ರ ಹಾಗೆ ನೋಡಿದ್ರೆ ಅರ್ಥ ಆಗೋದಿಲ್ಲ. ಯಾವ ಪತ್ರ ಬಂದಿರುತ್ತೆ, ಸರಿ ಒಂದು ಲೈನ್ ಓದಿಬಿಟ್ರೆ ಇಡೀ ಪತ್ರ ಕೊಡು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಎಂದ್ರೆ ಬೈದು ಬರ್ಬಿಟ್ಟಿದ್ದಾನೆ, ನೀ ಸುಮ್ಮನೆ ಪತ್ರ ಕೊಡು ಹೇಳ್ತೀನಿ ಅಂತ ಹೇಳ್ತಾನೆ. ಮೊದಲಿಂದ ಓದ್ತಾನೆ, ಅವಾಗ ಅರ್ಥ ಗೊತ್ತಾಗ. ಆ ಒಂದೇ ವಾಕ್ಯ ಓದಿದ್ರೆ ಅರ್ಥ ಆಗೋದಿಲ್ಲ. ಇವತ್ತು ತುಂಬಾ ಜನ ಮಾಡಿದ ದೊಡ್ಡ ತಪ್ಪು ಅಂದ್ರೆ, ಇವತ್ತಿಗೆ ಮಾಡ್ತಾ ಇರೋ ತಪ್ಪು ಅಂದ್ರೆ, ಅದು ಮಹಾಭಾರತದ ಗ್ರಂಥ ಕೂಡ ಇರೋದಿಲ್ಲ. ಮಹಾಭಾರತವನ್ನು ಎಷ್ಟು ಮಾತ್ರಕ್ಕೂ ಓದೋದಿಲ್ಲ, ಬರೀ ಭಗವದ್ಗೀತೆ ಓದ್ತಾರೆ. ಎಂದು ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಏಕೆ? ಹಿಂದೆ ಬಂತಲ್ಲ, ಅತ್ರಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ, ಭೀಮಾರ್ಜುನ ಸಮಾದ ಊರಲ್ಲಿದ್ದಾರೆ ಅಂತ ಹೇಳಿದಾಗ ಭೀಮ ಯಾರು ಆಗಿದ್ರೆ, ಅರ್ಜುನ ಯಾರು? ಭೀಮನಿಗೆ ಪರಿಚಯ ಮಾಡಿಕೊಡ್ತು ಮಹಾಭಾರತ. ಸವಾಯುರೇವ ಭವದತ್ರ ಭೀಮ ನಾಮ, ವಾಯುವೇ ಭೀಮಸೇನಾಗಿ ಹುಟ್ಟಿದ್ದು. ಧರ್ಮರಾಜ ಯಮಧರ್ಮನೇ ಧರ್ಮರಾಜನಾಗಿ ಹುಟ್ಟಿದ್ದು. ಅರ್ಜುನ ಯಾರು? ಸದ ಇಂದ್ರದೇವರೇ ಅರ್ಜುನನಾಗಿ ಹುಟ್ಟಿದ್ದು. ಇವೆಲ್ಲ ಹಿಂದೆ ಹೇಳಿದ್ದಾರೆ. ಈಗಾಗಲೇ ಈ ಸಿನಿಮಾ ನಾಟಕ ನೋಡ್ಬೇಕಾದ್ರೆ ಸ್ಟಾರಿಂಗ್ ನೋಡ್ತಾರೆ, ಇದು ನೋಡಿದವರು ಏನ್ ಮಾಡ್ಬೇಕು? ಇದಕ್ಕೆ ಸಿನಿಮಾ ನಾಟಕ ನೋಡ್ಬೇಕಾದ್ರೆ ಯಾರು ಆಕ್ಟರ್, ಆಕ್ಟರ್ ಯಾರು ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಈ ಪದ್ಧತಿ ತಂದಿದ್ದು ವೇದವ್ಯಾಸದೇವರು ಅಂದ್ರೆ ವ್ಯಕ್ತಿ ಪಾರ್ಟ್ ನೋಡ್ತಾರೆ, ಮಾಡಿದವನು ಯಾರು ಅಂತ ನೋಡ್ತಾರೆ. ಇವತ್ತು ಮಹಾಭಾರತದಲ್ಲಿ ಬಂದಿದ್ದೆ ಹಾಗೆ, ಅರ್ಜುನ ಆಕ್ಟ್ ಮಾಡಿದ್ದು ಇಂದ್ರದೇವರು ಆಕ್ಟ್ ಮಾಡ್ತಾರೆ, ಅರ್ಜುನ ಆಕ್ಟ್ ಮಾಡಿದ್ರು ಇಂದ್ರದೇವರು ಮಾಡ್ತಿರೋರು, ಭೀಮನ ಪಾಠ ಮಾಡಿದ್ರು ವಾಯುದೇವರು ಮಾಡ್ತಾರೆ. ಇವತ್ತು ಯಾರು ಹೊಟ್ಟೆ ಡುಬ್ಬ ಮಾಡಿಬಿಡ್ತಾನೆ ಯಾರೋ ಒಬ್ಬ ಸಿನಿಮಾದವನು, ಯಾವ ಹುಚ್ಚ ಬಡ್ಡೆ ತಿಂದಿರ್ತಾನೋ ಬಟ್ಟೆ ಒದರ್ತಾನೋ ತೀರ್ತಾನೋ ಅವನು ಭೀಮನ ಪಾಠ ಮಾಡೋದು. ಇವತ್ತಿನ ದಿವಸ ಭೀಮನ ಪಾಠ ಮಾಡಿದ್ದು ಸಾಕ್ಷಾತ್ ವಾಯುದೇವರು ಮಾಡ್ತಾ ಇದ್ದಾರೆ, ದ್ರೌಪದಿ ಪಾತ್ರವನ್ನು ಭಾರತೀಯ ಮಾಡ್ತಾ ಇದ್ದಾರೆ. ಈ ಕಲ್ಪನೆ ಭಾರಿ ಆಶ್ಚರ್ಯಕರ. ಅಂದ್ರೆ ಇವತ್ತು ನಾವು ಏನು ನಾಟಕ ಸಿನಿಮಾಗಳನ್ನು ನೋಡಬೇಕಾದ್ರೆ ತಾರಾಗಣದ ಕಲ್ಪನೆ ಬರುತ್ತೆ, ಅದು ಪೂರ್ತಿ ಮಹಾಭಾರತ ಹಾಕಿಕೊಟ್ಟಿದ್ದು. ಮಹಾಭಾರತ ಆರಂಭಕ್ಕೆ ಮುಂಚೆನೆ ಒಂದು ಮಾತಾಡುತ್ತೆ, ಅಂಶಾವತರಣ ಪರ್ವ ಅಂತ ಒಂದು ಪರ್ವನೇ ಇದೆ. ಅಂಶಾವತಾರ ಪರ್ವ ಅಂತಾನೆ ಹೆಸರು ಅದಕ್ಕೆ. ಅಂದ್ರೆ ಆದಿಪರ್ವದ ಒಂದು ಉಪಪರ್ವ ಅದು. ಮಹಾಪರ್ವ ಆದಿಪರ್ವ, 18 ಮಹಾಪರ್ವಗಳು, ಆದಿಪರ್ವ ಮೊದಲ ಮಹಾಪರ್ವ, ಅದರಲ್ಲಿ ಅನೇಕ ಉಪಪರ್ವಗಳು, ಅದರಲ್ಲಿ ಒಂದು ಉಪಪರ್ವಕ್ಕೆ ಅಂಶಾವತಾರ ಪರ್ವ ಅಂತಾನೆ ಹೆಸರು. ಅಂದ್ರೆ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ದೇವತೆಗಳ ಅಂಶ ಒಳ್ಳೆಯವರಾಗಿದ್ರೆ, ಇನ್ನು ಯಾವ್ಯಾವ ರಾಕ್ಷಸರು ಯಾವ್ಯಾವ ದೈತ್ಯರ ಅಂಶ ಕೆಟ್ಟವರಾಗಿದ್ರೆ, ಸ್ಟಾರಿಂಗ್ ಮೇಲೆ ಹೀರೋ ವಿಲನ್ ಇರಲೇಬೇಕಲ್ಲ, ಎಲ್ಲದಕ್ಕೂ ಆಗಬೇಕು. ಅದಕ್ಕೊಂದು ಅದಕ್ಕೆ ಫೇಮಸ್ ವಿಲನ್ ಇದ್ಬಿಟ್ರೆ ಓ ಬಹಳ ಜೋರಾಗಿರುತ್ತೆ ಅಂತ ಅರ್ಥ. ರೈಟಿಂಗ್ ಬಹಳ ಜೋರಾಗಿ ಫೇಮಸ್ ವಿಲನ್ ಇದ್ಬಿಟ್ರೆ, ಆ ಸಾಮಾನ್ಯ ಇದ್ಬಿಟ್ರೆ ಯಾರು ಹೊಸದಾರೆ ಸ್ಟ್ಯಾಂಡ್ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಎಂಥ ವಿಲನ್ ಅವನು ಕಲಿಯೋನು, ಜಗತ್ತಿನ ಮಹಾದುಷ್ಟ ಜೀವಾದ ಬಂದ್ರೆ ದುರ್ಯೋಧನ, ಆ ಕಲಿನೇ ದುರ್ಯೋಧನ ಪಾಠ ಮಾಡ್ತಿರೋದು. ಈಗ ಅವರ ಹೆಂಡತಿ ಅಲಕ್ಷ್ಮಿ ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಮಹಾಭಾರತ ರಾಮಾಯಣಗಳು ಒಟ್ಟಾಗಿ ನಮಗೆ ದೇವದೇವತೆಗಳ ಕಥೆಗಳು, ದೇವ ದೈತ್ಯರ ಕಥೆಗಳು. ಅರ್ಜುನ ಯಾವ ದೇವರ ಅವತಾರ ಅಂದ್ರೆ ಇಂದ್ರದೇವರ ಅವತಾರ ಅಂತ ಹೇಳಿ ಆಗಿದೆ. ಅದು ಹುಟ್ಟಿದಾಗಲೇ ಅಶರೀರವಾಣಿ ಆಗುತ್ತೆ. ಇದನ್ನೆಲ್ಲ ನಮ್ಗೆ ಇದ್ದರೂ ಭಗವದ್ಗೀತೆ ಅರ್ಥ ಆಗೋ ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಭಗವದ್ಗೀತೆ ಬೇಕು, ಹಿಂದಿನ ಮುಂದಿನ ಪುಟ ಬೇಡ ಅಂತ ಅರ್ಥ ಏನು ಅದಕ್ಕೀಗ? ಸಾಧ್ಯನೇ ಇಲ್ಲ. ಅದು ಬೇಕೇ ಬೇಕು, ಅದು ಬಿಡಕ್ಕೆ ಸಾಧ್ಯವಾಗೋದೇ ಇಲ್ಲ. ಇವತ್ತು 90 ಪಾಲ ಜನ ಅದು ಬಿಟ್ಟೋದ ಪ್ರಯತ್ನ ಮಾಡೋದ್ರಿಂದ ಅವರಿಗೆ ಭಗವದ್ಗೀತೆಯ ಹೃದಯ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರು ಮಧ್ವಾಚಾರ್ಯರು ಅದಕ್ಕೇನೆ ಭಗವದ್ಗೀತೆಯ ಭಾಷ್ಯ, ಭಗವದ್ಗೀತೆಯ ತಾತ್ಪರ್ಯ ಬರೆದವರು ದೊಡ್ಡ ಮತ್ತೊಂದು ಕೆಲಸ ಮಾಡ್ತಾರೆ. ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಅಂತ ಬರೀತಾರೆ. ಯಾಕೆ ಅದನ್ನು ಓದಿದನ್ನು ಓದಿ ಅವರು ಪೂರ್ತಿ ನಮ್ಮ ತಲೆಯಲ್ಲಿ ಇಡೀ ಭಗವದ್ಗೀತೆ ಇರುತ್ತೆ, ಮಹಾಭಾರತನೂ ಇರುತ್ತೆ. ವಿಶ್ವದ ಇತಿಹಾಸದೊಳಗೆ ಗೀತೆಗೂ ಭಾಷ್ಯ, ಗೀತೆಗೂ ತಾತ್ಪರ್ಯ ಬರೋದು, ಮಹಾಭಾರತಕ್ಕೆ ಅರ್ಥ ಬರೆದವರು ಮಧ್ವಾಚಾರ್ಯ ಒಬ್ಬರೇ ಒಬ್ಬರು ಬಂದರೆ ಗಮನಿಸಬೇಕು. ಇತಿಹಾಸದಲ್ಲೇನೆ ಮತ್ತೊಬ್ಬರ ಕೆಲಸ ಮಾಡಲಿಲ್ಲ. ಇವತ್ತಿಗೆ ನಮ್ಮ ಮಧ್ಯೆ ಪುಸ್ತಕಗಳು ಉಂಟು, ಎಲ್ಲರ ಭಾಷೆಗಳು ಉಂಟು. ಆ ಭಾಷೆ ಬರೆದು ಎಷ್ಟರ ಮಹಾಭಾರತ ಬರೆದಿದ್ದಾರೆ ಯೋಚನೆ ಮಾಡಿ. ಆದ್ರಿಂದನೇ ಮಹಾಭಾರತದ ಲಿಂಕ್ ತಪ್ಪಿ ಹೋಗುತ್ತೆ. ಲಿಂಕ್ ತಪ್ಪಿದಾಗ ನಮಗೆ ಮುಖ್ಯಾರ್ಥ ಗೊತ್ತಾಗ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಆಚಾರ್ಯ ಬರ್ತಾರೆ, ಅರ್ಜುನ ಯಾರು ನೋಡಿ ಇಲ್ಲಿ ತೇ ಸಹ ಜ್ಞಾನಿ ಇಂದ್ರಹ ನರಾಂಶಸ್ಥ ಭಾಷ್ಯ ಇತ್ತು. ಅವನು ಜ್ಞಾನಿ, ಇಂದ್ರಾವತಾರ, ನರನ ಆವೇಶದಲ್ಲಿ ಸೇರ್ಕೊಂಡಿದ್ದೆ ಅವನೊಳಗೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ನರ ಅಂದ್ರೆ ಶೇಷ, ಶೇಷನ ಆವೇಶ ಅರ್ಜುನನಲ್ಲಿದೆ. ಅಂಥವನ್ನ ಎದು ಹಿಡಿ ಯಕ್ಷಜಡ್ ಅಂತ ಕರೆಯಲಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಆಚಾರ್ಯ. ಅವನು ಸಾಮಾನ್ಯ ಆಗ್ತಾನ? ಮುಂದೆ ಭಗವಂತ ಅರ್ಜುನ ಬಗ್ಗೆ ಎಂಥ ಮಾತಾಡ್ತಾನೆ ಗೊತ್ತೇನು? ನಾನು ಪಾಂಡವಾನಾಂ ಧನಂಜಯ ಅಂತ ಅರ್ಜುನ ಕೃಷ್ಣ ಹೇಳುತ್ತಾನೆ. ಪಾಂಡವಲ್ಲಿ ಧನಂಜಯ ನಾನು ಅಂತ ಕೃಷ್ಣ ಹೇಳಿದಾಗ ಅಂತ ಧನಂಜಯನನ್ನು ಆಡದರಿಸಲು ಅಂತ ಅರ್ಥ ಮಾಡಿದ ಗತಿ ಏನಾಗುತ್ತೆ? ಅರ್ಜುನ ಉತ್ತಮ ಜೀವ. ಅದಕ್ಕೆ ಕೃಷ್ಣ ಮತ್ತೆ ಒತ್ತಿ ಹೇಳ್ತಾನೆ, ಅರ್ಜುನ ನಿನಗೆ ಯಾತಕ್ಕೆ ಹೇಳ್ತೇನೆ ಗೊತ್ತಾ ನಾನು ಇದನ್ನ? ಭಕ್ತೋಸಿದೆ ಸಖಾಚೇತಿ ರಹಸ್ಯಂ ನೀ ಏತದುತ್ತಮಂ. ನನ್ನ ಭಕ್ತ ನೀನು, ಅತ್ಯಂತ ಪ್ರೀತಿ ಪಾತ್ರ, ಅದಕ್ಕೆ ಹೇಳ್ತಾ ಇದ್ದೇನೆ. ಭಗವದ್ಗೀತೆ ಮಾತುಗಳಿವೆಲ್ಲ ಕೂಡ ನೀನು ನನ್ನ ಭಕ್ತ, ತುಂಬಾ ಪ್ರಿಯನಾದವನು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅರ್ಜುನ ಸಾಮಾನ್ಯನಲ್ಲ, ಅಸಾಮಾನ್ಯನಾದ ವ್ಯಕ್ತಿ, ಕೃಷ್ಣನಿಗೆ ಅಷ್ಟು ಹತ್ತಿರದವನು, ಇಂದ್ರಾಂಶ ಸಂಭೂತನಾದವನು. ಕೃಷ್ಣ ಯಾರೋ, ಉಪೇಂದ್ರ, ಅರ್ಜುನ ಇಂದ್ರ, ಇಂದ್ರ ಉಪೇಂದ್ರರ ಜೊತೆ ಇಲ್ಲೂ ಕೃಷ್ಣಾರ್ಜುನ ಜೊತೆಗೆ ಕೂತಿದ್ದಾರೆ. ಇಂದ್ರ ಉಪೇಂದ್ರ, ಉಪೇಂದ್ರ ಅಂದ್ರೆ ವಾಮನ, ಇಂದ್ರ ಉಪೇಂದ್ರ. ಇಂದ್ರದೇವರ ರಾಜ್ಯವನ್ನ ಬಲಿಚಕ್ರವರ್ತಿ ಅಪಹರಣ ಮಾಡಿದಾಗ, ಇಂದ್ರದೇವರ ರಾಜ್ಯವನ್ನ ಬಲಿಚಕ್ರವರ್ತಿ ಅಪಹರಣ ಮಾಡಿದಾಗ ವಾಮನ ರೂಪನಾಗಿ ಭಗವಂತ ಅವತಾರವನ್ನು ಮಾಡಿ ಆ ಬಲಿಯನ್ನ ದಮನ ಮಾಡಿ ಇಂದ್ರನಿಗೆ ಪುನಃ ರಾಜ್ಯವನ್ನು ಕೊಟ್ಟ ಕಥೆ ಇದು. ಅಂದ್ರೆ ಇಂದ್ರನಿಗೆ ರಾಜ್ಯ ಕೊಟ್ಟಿದ್ದು ಸ್ವತಃ ಭಗವಂತ ಉಪೇಂದ್ರನೇ, ಆತ್ಮೇ ಕೃಷ್ಣ. ಈಗ ಆ ಕೃಷ್ಣ ಈಗ ಅಲ್ಲಿ ಹೋದ ರಾಜ್ಯವನ್ನ ಮರಳಿ ಇಂದ್ರನಿಗೆ ಕೊಟ್ಟಿದ್ದು ವಾಮನ ರೂಪದಿಂದ. ಇಂದ್ರನ ಹೋದ ರಾಜ್ಯವನ್ನ ಮರಳಿ ಕೊಟ್ಟಿದ್ದು ವಾಮನ ರೂಪದಿಂದ. ಇಲ್ಲಿ ಇಂದ್ರನ ಹೋದ ಜ್ಞಾನವನ್ನ ಮರಳಿ ಕೊಟ್ಟಿದ್ದು ಕೃಷ್ಣ ರೂಪದಿಂದ. ಅಲ್ಲಿ ರಾಜ್ಯ ಹೋಗಿತ್ತು, ಇಲ್ಲಿ ಜ್ಞಾನ ಹೋಗಿತ್ತು. ಅಲ್ಲಿ ಹೋದ ರಾಜ್ಯವನ್ನು ಕೊಟ್ಟ, ಇಲ್ಲಿ ಹೋದ ಜ್ಞಾನವನ್ನು ಕೊಟ್ಟ. ಅರ್ಜುನನು ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ ಲಬ್ಧ. ಹೋದ ಜ್ಞಾನ ಬಂತು ಅಂತ ಅರ್ಜುನ ಒಪ್ಕೋತಾನೆ. ಇವತ್ತೆ ಎಲ್ಲಿಂದ ಬಂತು? ತತ್ಪ್ರಸಾದ ಮಯಾಚ್ಯುತ, ನಿನ್ನ ದಯೆಯಿಂದ ಬಂತು ಅಂತ ಅರ್ಜುನ ಒಪ್ಕೊಡ್ತಾನೆ. ಅಲ್ಲಿ ಇಂದ್ರದೇವರು, ವಾಮನ, ಉಪೇಂದ್ರ, ನಿನ್ನ ದಯೆಯಿಂದ ನನ್ನ ಕಳೆದು ಹೋದ ರಾಜ್ಯ ಬಂತು ಅಂತ ಒಪ್ಪಿಕೊಂಡ ಹಾಗೆ ಕೃಷ್ಣ ನನ್ನ ಹೋದ ಜ್ಞಾನ ಮತ್ತೆ ನಿನ್ನಿಂದ ಬಂತು ಅಂತ ಹೇಳುತ್ತಾನೆ. ಅಂತ ಹತ್ತಿರದ ಸಂಬಂಧಿಯಾದ ಅರ್ಜುನನನ್ನ ಇನ್ನು ದೇಹದ ಸಂಬಂಧ ತಗೊಂಡ್ರೆ, ಲೌಕಿಕ ಸಂಬಂಧ ತಗೊಂಡ್ರೆ, ಕೃಷ್ಣ ತಂಗಿಯ ಗಂಡ ಅರ್ಜುನ, ಆ ತಾಡಿದಾಗಲಿ ಸಾಧ್ಯ ಉಂಟೆ. ಸಂಬಂಧದೊಳಗೆ ತಂಗಿಯ ಗಂಡ, ಅವತಾರದಲ್ಲಿ ಇಂದ್ರಾವತಾರ, ಶೌರ್ಯದೊಳಗೆ ಪಾರ್ಥಏವ ಧನುರ್ಧರ ಅಂತ ಮಹಾವೀರ, ಮತ್ತೊಂದು ಕಡೆಗೆ ಕೃಷ್ಣನನ್ನ ಆರಿಸಿಕೊಂಡು ಬಂದಂತ ಭಗವದ್ಭಕ್ತ. ಇಂಥ ಅರ್ಜುನನನ್ನ ಕುರಿತು ಕೃಷ್ಣ ಮಾತಾಡ್ತಾನೆ ಅಂತ ಕೇಳಿದ್ರೆ, ಈ ಕರ್ಮದ ಬಂಧನ ಅರ್ಜುನನಂತ ಆಡೆದರಿ ಫೆಲೋಸಿಗೆ ಅಂತ ಅರ್ಥ ಅಲ್ಲ, ಪ್ರತಿಯೊಬ್ಬರಿಗೂ ಕರ್ಮದ ಬಂಧನ ಉಂಟು, ಮಾಡು ಅಂದ್ರೆ ಮಾಡಲೇಬೇಕು ಅಂತ ಅರ್ಥ. ಇವತ್ತು 99 ಜನ ಶಾಸ್ತ್ರ ಓದಿರೋದಿಲ್ಲ, ಓದಿರೋದ್ರಲ್ಲಿ 90 ಜನ ನಾವು ಓದಿದ್ದೇವೆ, ಆದ್ರಿಂದ ನಮಗೆ ಏನು ಬಂಧನ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಓದಿದ ನಮಗೆ ಏನು ಬೇಕಾಗಿಲ್ಲ, ಸ್ನಾನ ಪೂಜೆ ಸತ್ಯನೂ ಹೇಳಬೇಕಾಗಿಲ್ಲ ನಾವು ಅಂತ ಆ ಮಟ್ಟಿಗೆ ಎಲ್ಲ ಎಕ್ಸಂಪ್ಷನ್ ಇದ್ದಾಗಲೆಕ್ಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಅನ್ಯಾಯ ಇದು. ಭಗವಂತ ಅರ್ಜುನ ಹೇಳಿದ, ಅರ್ಜುನ ನಿನಗೂ ಕರ್ಮದ ಬಂಧನ ತಪ್ಪಿದ್ದಲ್ಲ, ಅನುಷ್ಠಾನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾ ಹೇಳೋದಿಲ್ಲ, ಯಾವ ವ್ಯಕ್ತಿಯು ಕೂಡ ಕಾನೂನಿನ ಮೇಲೆ ಅಲ್ಲ, ಯಾವ ವ್ಯಕ್ತಿಯು ಕಾನೂನಿನ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಧರ್ಮವನ್ನು ಮೀರಿರಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇದು ಕೃಷ್ಣ ಹೇಳ್ತಕ್ಕಂತ ಮಾತಾದ್ದರಿಂದ ಕರ್ಮಣ್ಣೆ ವಾಧಿಕಾರಸ್ಥೆ ಅಂತ ಅರ್ಜುನನಿಗೆ ಹೇಳಿದ ಮೇಲೆ ನಮಗೆಲ್ಲ ಗಾಬರಿಯಾಗಬೇಕು. ಅರ್ಜುನನಂಥವನಿಗೆ ಕೃಷ್ಣ ಎಷ್ಟು ಎಚ್ಚರಿಕೆ ಕೊಟ್ಟ ಮೇಲೆ ನಮ್ಮ ಗತಿ ಇನ್ನೇನು ಅಂತ ಹೇಳಿಬಿಟ್ಟು, ತುಂಬಾ ಬುದ್ಧಿವಂತ ವಿದ್ಯಾರ್ಥಿನೇ ಕಷ್ಟಪಟ್ಟು ಓದಬೇಕು ಅಂದ ಮೇಲೆ ಸಾಮಾನ್ಯ ವಿದ್ಯಾರ್ಥಿ ಹೇಗೆ ಓದಬೇಕು ಯೋಚನೆ ಮಾಡಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅವರ ಪಾಲಿಗೆ ಏನೇನು ಕರ್ಮ ವಿಹಿತವಾಗಿದೆ ಅದನ್ನು ಮಾಡಲೇಬೇಕು ಅಂತ ಅರ್ಥ. ಅಲ್ಲಿಂದ ತುಂಬಾ ಅರ್ಥ ಉಂಟು, ತುಂಬಾ ಜನ ಅರ್ಥ ಮಾಡ್ಕೊಂಡಿದ್ದಿಷ್ಟಕ್ಕೆ. ಕರ್ಮಣ್ಯೇವ ಅಧಿಕಾರ ಆತೆ, ನಿನಗೆ ಕರ್ಮದಲ್ಲಿ ಅಧಿಕಾರ ಉಂಟು ಇಷ್ಟೇ. ನಮ್ಮ ಜನ ಏನ್ ತಿಳ್ಕೊಂಡ್ರು, ಓಹೋ ಕರ್ಮದಲ್ಲಿ ಅಧಿಕಾರ ಉಂಟು, ಕರ್ಮ ಅಂದ್ರೆ ಕೆಲಸ, ಏನ್ ಕೆಲಸ ಮಾಡಕ್ಕೂ ಬರುತ್ತೆ ಅಂತ ಅರ್ಥ. ಏ ತೋಚಿದ್ ಮಾಡಿದ್ರೆ ಆಗೋಯ್ತಷ್ಟೇ. ಏನಿದೆ ಕುಡಗ ಅಂದ್ರೆ ಕುಡಗ, ತಿಂದ ಅಂದ್ರೆ ತಿಂದ, ಫಲೇ ಮಾಫಲೇಶು ಕದಾಚಾರ ಅಷ್ಟೇ, ಲಬ್ಬಿಗೋಗು ಫಲ ಕೇಳಬಾರ ಅಷ್ಟೇ. ಈ ತರ ತಿಳ್ಕೊಂಡ್ಬಿಟ್ರು ಜನಗಳೆಲ್ಲ ಕೂಡ. ಕರ್ಮ ಶಬ್ದಕ್ಕೆ ಏನೇನು ಅರ್ಥ ಮಾಡ್ಕೊಂಡ್ಬಿಟ್ರು. ಕರ್ಮ ಅಂದ್ರೆ ಎನಿ ಡೀಡ್ ಇಸ್ ನಾಟ್ ಕರ್ಮ, ಮಾಡಿದ್ದೆಲ್ಲ ಕರ್ಮ ಅಲ್ಲ, ತೋಚಿದ್ದೆಲ್ಲ ಕರ್ಮ ಅಲ್ಲ. ಕರ್ಮ ಶಬ್ದಕ್ಕೆ ತನ್ನದೇ ಆದ ಅರ್ಥ ಇದೆ. ಈ ದೃಷ್ಟಿಯಿಂದ ಜಗತ್ತಲ್ಲಿ ವಿಚಾರ ಮಾಡಿದವರೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕಡಿಮೆ ಜನ ಯೋಚನೆ ಮಾಡಿ ಏನಾರೋ ಒಂದು ಕೆಲಸ ಮಾಡ್ತಾ ಇರು, ಅದು ಫಲ ಕೇಳಬೇಡಷ್ಟೇ. ಇದನ್ನು ಹೇಳ್ತಾ ಇಲ್ಲ. ಕರ್ಮ ಶಬ್ದಕ್ಕೆ ಭಗವಂತ ಅಚರ ಅರ್ಥ ಬರೀತಾರೆ. ಕರ್ಮ ಅಂದ್ರೆ ಯಾವುದೋ ಕರ್ಮ ಅಲ್ಲ. ಕುರು ಹುಂಖಜ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನಿನ್ನ ಪಾಲಿಗೆ ವಿಹಿತವಾದ ಕರ್ಮವನ್ನು ಮಾಡು ಅಂತ ಹೇಳುತ್ತಾರೆ. ನಿನ್ನ ಪಾಲಿಗೆ ವಿಹಿತವಾದ ಕರ್ಮವನ್ನು ಮಾಡು. ಇದು ಆಚಾರ್ಯ ಸೇರಿಸಿದ ಹೊಸ ಬೆಳಕಿದು ಒಂದು. ನಮಗೊಂದು ಸಂಶಯ, ಮಧ್ವಾಚಾರ್ಯ ವಿಹಿತ ಕರ್ಮ ಅಂತ ಸೇರಿಸಿಬಿಟ್ಟಿದ್ದಕ್ಕೆ, ವಿಹಿತ ಕರ್ಮ ಅಂತ ಸೇರಿಸ್ಬಾರ್ದ? ಕೃಷ್ಣ ಬರೀ ಕರ್ಮ ಅಂತ ಹೇಳಿದಾಗ ವಿಹಿತ ಕರ್ಮ ಅಂತ ನೋಟ್ ಯಾಡ್ ಮಾಡ್ಬೇಕು ಇವರು ಅಂತ ನಮ್ಮ ವಾದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅವ್ರು ಏನು ಬರೀತಾರೋ ನಾವು ಬರೆದಿದ್ದಲ್ಲ, ಗೀತೆಯಲ್ಲಿ ಏನಿದೆ ಅದನ್ನೇ ನಾವು ಬರೀತಿರೋದು ಅಂತ ಹೇಳ್ತಾರೆ. ಆರಂಭದಲ್ಲಿ ಹೇಳ್ಬಿಡ್ತಾರೆ ಈ ಮಾತನ್ನ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಅಂತ ಹೇಳ್ತಾ, ಪರಿಪೂರ್ಣಂ ಗುರು ಮುಶ್ಚಾನ್ ಗೀತಾರ್ಥಂ ವಕ್ಷಾಮಿ ಲೇಷತಃ. ನಾನು ಗೀತೆಯದೇ ಅರ್ಥವನ್ನು ಹೇಳ್ತೇನೆ ಹೊರತು ಸಕಪೋಲ ಕಲ್ಪಿತ ವಿಚಾರ ಮುಂದಿನ ಹೊರಟಿಲ್ಲ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಮತ್ತೆ ಗೀತೆ ಮುಂದಿದೆ ಹೇಗಿದ್ರೆ ಕರ್ಮ ಅಂತ ಅಷ್ಟೇ ಇದೆಯಲ್ಲ ಅಂತ ಕೇಳಿದ್ರೆ ಮುಂದಿನ ಅಧ್ಯಾಯ ಓದಿ ಎಲ್ಲ ಇದೆ ಅದರೊಳಗೆ. ಅರ್ಜುನ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಹ್ಯ ಕರ್ಮಣಃ, ನಿಯತ ಕರ್ಮವನ್ನು ಮಾಡುವಂತ ಭಗವಂತ ಹೇಳ್ತಾರೆ. ಅಲ್ಲಿ ಮಾತು ಇಲ್ಲಿ ಸೇರಿಸ್ಕೋಬೇಕು, ಅವ ನಮಗೆ ಅರ್ಥ ಆಗುತ್ತೆ. ನಿಯತ ಕರ್ಮ ಅಂದ್ರೆ ಏನು? ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಅಂತ ಅರ್ಥ. ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಮಾಡಬೇಕೆ ಹೊರತು ಎನಿಥಿಂಗ್ ಕ್ಯಾನಾಟ್ ಬಿ ಡ್ಯೂಟಿ. ಏನೋ ಮಾಡ್ತಾನೆ ಡ್ಯೂಟಿ ಅಲ್ಲ. ಏನು ಮಾಡ್ತಾ ಅದನ್ನು ವಿದ್ಯಾರ್ಥಿ ಚೆನ್ನಾಗಿ ಓದು ಅಂತ ಹೇಳಿಬಿಟ್ರು, ಬಂದ್ಬಿಟ್ಟೆ ಚೆನ್ನಾಗಿ ಓದ್ದೆ ಸರ್ ಫೇಲ್ ಆಗಿಬಿಟ್ಟೆ ಅಂತ ಹೇಳಿದ. ಪಾಪ ಏನೇನು ಓದ್ದೆ ಅಂತ ಕೇಳಿದ. ಕತೆ ಪುಸ್ತಕ ಕಾದಂಬರಿ ಎಲ್ಲ ಓದಿಬಿಟ್ಟೆ ಸರ್ ಅಂತ ಹೇಳಿಬಿಟ್ಟು ಇದನ್ನು ಓದ ಅಂತ. ಮತ್ತೆ ಓದು ಅಂತ ಅಷ್ಟೇ ಹೇಳಿದ್ರಿ ನೀವೀಗ? ಓದೋದು ಪಠ್ಯಪುಸ್ತಕ ಓದು ಅಂತಲೇ ಅರ್ಥ ಅದು. ಈ ಅರ್ಥ ನಿಮ್ಗೆ ಗೊತ್ತಿಲ್ಲದೆ ಹೋಗಿ ನೀವು ಎಂತ ವಿದ್ಯಾರ್ಥಿ ಆಗ್ತಾನೆ ಯೋಚನೆ ಮಾಡಿ. ಓದು ಅಂತ ಹೇಳಿದ್ರೆ ಪಠ್ಯಪುಸ್ತಕ ಅಂತ ಹೇಗೆ ಅರ್ಥನೋ, ಮಾಡು ಅಂದ್ರೆ ಹೇಳಿದ್ದನ್ನು ಮಾಡು ಅಂತ ಹೇಗೆ ಅರ್ಥನೋ, ಇಲ್ಲಿ ಕರ್ಮ ಅಂದ್ರೆ ಪ್ರಿಸ್ಕ್ರೈಬ್ಡ್ ಡ್ಯೂಟಿನ ಹೊರತು ಯಾವುದೋ ಕರ್ಮ ಅಲ್ಲ. ಭಗವಂತ ಏನ್ ನಮಗೆ ಮಾಡ್ಲಿಕ್ಕೆ ಹೇಳಿದ್ದಾನೆ ಅದನ್ನು ಮಾಡ್ಬೇಕು ನಾವು. ನಮಗೆ ಗೊತ್ತಿಲ್ಲ ಅಂದ್ರೆ ಅಲ್ಲೇ ತಪ್ಪಿದ್ದೇವೆ ಅಂತ ಅರ್ಥ. ಅದು ಸಿಲೆಬಸ್ ಗೊತ್ತಿಲ್ಲದೆ ಪರೀಕ್ಷೆ ಕೊಟ್ಟಾಗಿದೆ ಅಷ್ಟೇ. ಅವನು ಮೊದಲು ವಿದ್ಯಾರ್ಥಿಗೆ ಫಸ್ಟ್ ಗ್ರೇಡ್ ಏನ್ ಮಾಡ್ತಾರೆ, ಫಸ್ಟ್ ಸಿಲೆಬಸ್ ಹೇಳದೆ ಪಾಠ, ಅದು ಫಸ್ಟ್ ಡೇ ಪೂರ್ತಿ ಸಿಲೆಬಸ್ಸೇ. ಸಿಲೆಬಸ್ ಏನೇನಿದೆ ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ. ಇವತ್ತು ಅದಕ್ಕೆ ಮೊದಲು ಏನ್ ಮಾಡ್ಬೇಕೀಗ? ಸದಾಚಾರ ಸ್ಮೃತಿಯನ್ನು ಓದಬೇಕು, ಮನುಸ್ಮೃತಿ ಸ್ಮೃತಿಗಳನ್ನು ಓದಬೇಕು, ಆಚಾರ ಗ್ರಂಥಗಳೆಲ್ಲ ಕೂಡ. ಪ್ರತಿಯೊಬ್ಬರು ಯಾವ್ಯಾವ ಕರ್ಮಗಳನ್ನ ಯಾರ್ಯಾರು ಭಗವಂತ ಹೇಳಿದ್ದಾನೆ ಇದನ್ನು ತಿಳ್ಕೊಳ್ಳೋದಕ್ಕೆ ಧರ್ಮಶಾಸ್ತ್ರ ಅಂತ ಹೆಸರಾಯ್. ಒಂದು ಗೀತೆಗೆ ಅರ್ಥ ಬರಲಿಕ್ಕೆ ಹೊರಟ ಜನ ಆಧುನಿಕರಂತನು ಧರ್ಮಕ್ಕೆ ಪೂರ್ತಿ ತಿಲಾಂಜಲಿ ಕೊಟ್ಟವರೇ ಹೊರತು ಕರ್ಮಣ್ಯವಾದಿಗಳ ಬಾಯಿಲ್ ಹೇಳೋದು ಎಂತ ಕರ್ಮ ಇದು? ಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿತ್ಯ ಜೀವನದ ಹೊಂದಕ್ಕಂತ ಅರ್ಥನೇ ಅಲ್ಲ. ಕೆಲಸಕ್ಕೆ ಬನ್ನಿ, ಯಾವ ಕೆಲಸ ಕೇಳಿದ್ರೆ ಆ ಕೆಲಸಕ್ಕೆ ಬನ್ನಿ ಅಂತ ಅರ್ಥ. ಯಾವ ಟೈಮಿಗೆ ಹೇಳಿದ್ದು ಆ ಟೈಮಿಗೆ ಬನ್ನಿ ಅಂತ ಅರ್ಥ. ಎಲ್ಲಿ ಬರಬೇಕು ಅಂದ್ರೆ ರಿಪೋರ್ಟ್ ಅಂತ ಬರೀತಂತೆ. ಕರ್ಮಕ್ಕೆ ಆರ್ಡರ್ ಕೊಡಬೇಕಾದ್ರೆ ಬರೀ ಕೆಲಸ ಕೊಟ್ಟಿದ್ದೇವೆ ಅಂತ ಹೇಳೋದಿಲ್ಲ. ಯಾವಾಗ ನಿಷೇಧ ಮಾಡ್ತಾರೆ, ಪೋಸ್ಟಿಂಗ್ಸ್ ಕೊಡ್ತಾರೆ, ಅಲ್ಲೇ ರಿಪೋರ್ಟ್ ಮಾಡ್ಕೋ. ಎಲ್ಲಿ ಬೇರೆ ರಿಪೋರ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಗಲಾಟೆ ಹೆಚ್ಚು ಕಳೆದ ಕೆಲಸ ಕಳ್ಕೊಂಡ್ಬಿಡ್ತಾನೆ. ಅದೇ ಲಾಸ್ಟ್ ಕೊಟ್ಟಿರ್ತಾರೆ, ಬೆಂಗಳೂರು ರಿಪೋರ್ಟ್ ಮಾಡ್ಕೊಂಡು ಹೇಳ್ತಾರೆ, ಬಾಂಬೆ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾನೆ ಅವನು. ಅಲ್ಲಿಂದ ಅವತ್ತು ಲೇಟ್ ವಾಪಸ್ ಬರುತ್ತೆ, ಲಾಸ್ಟ್ ಡೇಟ್ ಆದ್ರೆ ಕೆಲಸನ ಹೋಗ್ಬಿಡುತ್ತೆ. ಅದೇ ಕೆಲಸ ಎಷ್ಟು ಮುಖ್ಯನೋ, ಆಫೀಸ್ ಎಷ್ಟು ಮುಖ್ಯನೋ, ಅದರ ಶಾಖೆ ಎಷ್ಟು ಮುಖ್ಯನೋ, ಆ ಟೈಮು ಅಷ್ಟೇ ಮುಖ್ಯ. ಲಾಸ್ಟ್ ಡೇಟ್ ಕೊಡ್ತಾರೆ, ಬಿಫೋರ್ ದಟ್ ಡೇಟ್ ರಿಪೋರ್ಟ್ ಮಾಡ್ಕೋಬೇಕು. ನಿತ್ಯ ಇದನ್ನೆಲ್ಲ ಅನುಷ್ಠಾನ ಮಾಡದೆ ಹೋಗಿದ್ರೆ ಜಗತ್ ಬದುಕ್ತಿತ್ತ? ಇಷ್ಟು ಮಾಡಿನೇ ಹುಚ್ಚಾಪತ್ತೆ ಏನೇನೋ ಆಗ್ತಾ ಇರುತ್ತೆ, ಇನ್ನು ಅದೆಲ್ಲ ಮಾಡಿದವರು ಏನಾಗ್ತಿತ್ತು? ಭಗವಂತ ಇದನ್ನೆಲ್ಲ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳೋದ್ರಿಂದ ಯಾವುದೋ ಕರ್ಮವನ್ನು ಮಾಡಿ ನಾವು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಲದು. ನಾವು ಮಾಡಬೇಕಾದ ಕರ್ಮ ಯಾವುದೋ ಎಂಬುದನ್ನು ತಿಳ್ಕೊಂಡೇ ಮಾಡಬೇಕೆ ಹೊರತು ಇಲ್ಲಿವರೆಗೆ ನಾವು ಗೊತ್ತಿಲ್ಲ ಅಂದ್ರೆ ದೊಡ್ಡ ತಪ್ಪು ಇದೆ. ಮೊದಲು ಕೆಲಸ ಅದನ್ನು ತಿಳ್ಕೊಳ್ಳಿ ಅಂತ ಅರ್ಥ. ಅಲ್ಲಿ ಕರ್ಮಾಚರಣೆ ಅವ್ರು ಮೊದಲು ಹೇಳ್ತಾರೆ, ಹೋದ ತಕ್ಷಣ ರಿಪೋರ್ಟ್ ಮಾಡ್ಕೋತಾರೆ. ರಿಪೋರ್ಟ್ ಕೊಡೋ ನನ್ನ ಕೆಲಸ ಏನು ಅಂತ ಕೇಳ್ತಾನೆ. ಫಸ್ಟ್ ಫಸ್ಟ್ ಆಗಿ ಲೆಕ್ಚರರು ಟೀಚರ್ ಆಗಿ ಬಂದಿರ್ತಾನೆ, ಇದು ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಎಲ್ಲ ಮೀಟ್ ಮಾಡ್ತಾನೆ, ರಿಪೋರ್ಟ್ ಮಾಡ್ಕೋತಾನೆ. ಅವನೆಲ್ಲ ಹೇಳಿ ಇಂಥ ಕ್ಲಾಸ್ಗೆ ಹೋಗು, ಇದನ್ನ ವಿಷಯ ಎಲ್ಲ ಟೈಮ್ ಟೇಬಲ್ ಕೊಟ್ಬಿಡ್ತಾರೆ, ಅದಕ್ಕೆ ಫಾಲೋ ಮಾಡ್ತಾನೆ. ಟೈಮ್ ಹೆಚ್ಚು ಕಡಿಮೆ ಇವನ್ ಜವಾಬ್ದಾರ, ಅವನ ಜವಾಬ್ದಾರ ಅಲ್ಲ. ಇದಕ್ಕೆ ಯಾವ ಕ್ಲಾಸ್ ಹೋದ್ರೆ ಅವ್ನು ಬಕ್ ಬಿಡ್ತಾರೆ ಹುಡುಗರು ಅಷ್ಟೇ. ಸುಮ್ಮನೆ ಬರಂತ ಬಂದೆ ಅಂತ ಕೇಳಿ ಉಣ್ಣಕ್ ಬಿಡ್ತಾರೆ. ಮೊದಲೇ ಸರಿ ಹೋದ್ರೆ ನಗುತ್ತಾರೆ, ಇಲ್ಲಿ ಯಾವ ಕ್ಲಾಸ್ ಯಾನ ಹೋಗುತ್ತೆ ಕೇಳಿದ್ರೆ ಅರ್ಧ ಬಿಡ್ತಾರೆ ಆ ಕಡೆ. ತಪ್ಪದು, ಯಾವ ಕ್ಲಾಸ್ಗೆ ಎಂಬುದು ಬಹಳ ಮುಖ್ಯ. ಇದು ತೀರಾ ಕಾಮನ್ ಸೆನ್ಸ್ಗೆ ಅರ್ಥ ಆಗ ಅರ್ಥ ಅರ್ಧಕ್ಕೆ ತುಂಬಾ ದಿನ ಬಳಕೆ ಚೆಲ್ಲೇ ಇಲ್ಲ. ಅದರಿಂದಾಗಿನೇ ಇವತ್ತು ಭಗವದ್ಗೀತೆ ಓದೋದು ಅಂದ್ರೆ ಏನೋ ಅರ್ಥ ಮಾಡ್ಕೊಳ್ಳೋದು, ಕರ್ಮ ಮಾಡೋದು ಏನೋ ಕರ್ಮ ಮಾಡೋದು ಅಂತಾಗಿದೆ. ಏನೋ ಕರ್ಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶ್ರುತಿ ಸ್ಮೃತಿ ತಮ್ ಕರ್ಮ ಅಂತ ಹೇಳ್ತಾರೆ. ನಿಯತ ಕರ್ಮ ಅಂದ್ರೆ ಏನರ್ಥ? ಪ್ರಿಸ್ಕ್ರೈಬ್ಡ್ ಅಂತ ಅರ್ಥ. ಪ್ರಿಸ್ಕ್ರೈಬ್ಡ್ ಬೈ ಹೂಮ್ ಅಂತ ಪ್ರಶ್ನೆ. ಯಾರಿಂದ ಪ್ರಿಸ್ಕ್ರೈಬ್ ಆಗಿರೋದು? ಯಾರಿಂದ ಪ್ರಿಸ್ಕ್ರೈಬ್ ಆಗಿರೋದು? ಒಂದು ಮಾತು ತನ್ನಷ್ಟೇ ಅರ್ಥ ಬಿಚ್ಚಿಕೊಡ್ತಾ ಹೋಗುತ್ತೆ. ನೀನು ಕರ್ಮ ಮಾಡಬೇಕು ಅಂತ ಭಗವಂತ ಹೇಳಿದಾಗ, ನೀನು ಮಾಡಬೇಕು ಅಂತ ಹೇಳಿದಾಗ, ನಾನು ಹೇಳಿದ್ದನ್ನು ಮಾಡಬೇಕು ಅಂತ ಅರ್ಥ. ನೀನು ಮಾಡಬೇಕು, ನಾನು ಹೇಳಿದ್ದನ್ನು ಮಾಡಬೇಕು. ಸಿಂಪಲ್ ಅದು. ಯಾವನು ಮಾಡುವಂತ ಜೋರ ಹೇಳ್ತಾನೋ, ನಾನು ಹೇಳಿದ್ದನ್ನು ಮಾಡು ಅಂತ ಹೇಳ್ತಾನೆ. ನಾನು ಹೇಳಿದ್ದನ್ನು ಮಾಡೀಗ, ನೀನು ಎಲ್ಲಿ ಹೇಳಿದ್ದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳುತ್ತೆ, ಶ್ರುತಿ ಸ್ಮೃತಿ ಹರೇರಾಜ್ಞೆ. ಶ್ರುತಿ ಸ್ಮೃತಿಗಳಲ್ಲೂ ಭಗವಂತನ ಅಪ್ಪಣೆ ಏನಂತ ಬಂದಿದೆ, ಅದನ್ನು ಓದಿ ಮಾಡಬೇಕು ಅಂತ ಅರ್ಥ. ಅದು ಗವರ್ಮೆಂಟ್ ರೂಲ್ಸ್ ಅಂತ ಕೇಳಿ ಗವರ್ಮೆಂಟ್ ಕೇಳಿ ಡೈರೆಕ್ಟ್ ಸಿ ಪಿ ಟಿ ಕೇಳಕ್ ಹೋಗ್ತಾರೆ. ಯಾರು ಕೂಡ ರೂಲ್ಸ್ ಹೇಳಿ ನಿಮ್ಮ ರೂಲ್ಸ್ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರಿ ಗವರ್ಮೆಂಟ್ ರೂಲ್ಸ್ ಕೆ ಸಿ ಆರ್ ಬುಕ್ ತೆಗಿಬೇಕು. ಕೆಸಿಆರ್ ಸ್ಟಾರ್ ಇಲ್ಲದೆ ಹೋದ್ರೆ ಸರ್ಕಾರಿ ನೌಕರ ಇನ್ನೊಂದು ಅರ್ಥ ಮಾಡ್ಕೊಳ್ಳಕ್ ಆಗೋದೇ ಇಲ್ಲ. ಅದೇ ರೀತಿಯಲ್ಲಿನೇ ಕೆಸಿಆರ್ ಸ್ಟಾರ್ ಸರ್ಕಾರಿ ನೌಕರಿಗೆ ಬೇಕು, ಮನುಸ್ಮೃತಿ ಮೊದಲಾದವುಗಳು ನಮಗೆ ಬೇಕು. ಅದಕ್ಕೆ ಭಗವಂತನ ದಾಸರಾದ ನಮಗೆ ಮನುಸ್ಮೃತಿ ಮೊದಲಾದ ಸ್ಮೃತಿಗಳು ಬೇಕು ಅಂತ ಅಷ್ಟಾದಶ ಸ್ಮೃತಿಗಳು ಉಂಟು. ಅಷ್ಟಾದಶ ನೆನಪಿಟ್ಕೊಳ್ಳೋ ಸುಲಭ. ಗೀತೆಯಲ್ಲಿ 18 ಅಧ್ಯಾಯ ಇದೆ, ಸ್ಮೃತಿಗಳು 18 ಸ್ಮೃತಿಗಳು ಉಂಟು. 18 ಸ್ಮೃತಿಗಳು, 18 ಸ್ಮೃತಿಗಳಲ್ಲಿ ಕರ್ಮಾಚರಣೆ ಏನು ವಿಧಾನ ಬಂದಿರುತ್ತೆ ಅದನ್ನು ಓದಿ ಮಾಡಬೇಕು. ನಮಗೆಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ವಿಜ್ಞಾನಾರ್ಥಂ ಗುರುಮೇ ವಾದಿಗಚ್ಚೆ, ತಿಳಿದ ಗುರುಗಳ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ. ಸಿಲಬಸ್ ವಿದ್ಯಾರ್ಥಿಗೆ ಗೊತ್ತಾಗಲಿಲ್ಲ, ಮೆಷ್ಟು ತಾಕಿದ್ರೆ ಮೆಷ್ಟು ಇರೋದು ಅದಕ್ಕೋಸ್ಕರ. ಇದು ಏನ್ ಸರ್ ಹೇಳಿ, ಯಾವ್ಯಾವ್ದಿದೆ ಯಾವ್ಯಾವ್ದಿಲ್ಲ ಏನು ಇದು ಮೆನ್ಷನ್ ಮಾಡಿದ್ದಾರೆ ಡೀಟೇಲ್ಸ್ ಹೇಳಿ ಎಲ್ಲ ಅವರು ಹೇಳ್ತಾರೆ. ಸಿಲಬಸ್ ಎಷ್ಟೋ ಸರ್ತಿ ಹೇಗಿರುತ್ತೆ ಗೊತ್ತೇನು, ಅದು ಹುಡುಗನಿಗೆ ಅರ್ಥ ಆಗ ರೀತಿ ಇರೋದಿಲ್ಲ, ಮೇಷ್ಟಿಗೆ ಅರ್ಥ ಆಗುತ್ತೆ. ಮೇಷ್ಟು ಹೇಳಿದ್ರೆ ಹುಡುಗಿ ಅರ್ಥ ಆಗುತ್ತೆ, ಹುಡುಗನಿಗೆ ಅರ್ಥ ಆಗ ರೀತಿಯಲ್ಲಿ ಬರೆದ್ರೆ ಏನು ಗೊತ್ತಿಲ್ಲ ಏನು ಅರ್ಥ ಮಾಡ್ಕೋತಾನೆ ಸಾಧ್ಯವೇ ಇಲ್ಲ. ಸಿಲಬಸ್ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಕೋರ್ಸ್ ಮುಗಿಸಿರ್ಬೇಕು, ಆಮೇಲೆ ಆ ರೀತಿ ಆಗುತ್ತೆ. ಮೊದಲು ಓದೋದೆಲ್ಲ ಪರಿಚಯ, ಆಮೇಲೆ ಮಾಡೋದೆಲ್ಲ ಮಾಸ್ಟ್ರಿ ಆಗುತ್ತೆ. ಆ ದೃಷ್ಟಿಯ ಗುರುಗಳ ಮೂಲಕ ಅಂತ ತಿಳ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬನೂ ಕೂಡ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ಬರೆದು ನಾವೇನೇನು ಕರ್ಮ ಮಾಡ್ತೇವೆ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. ಶ್ರುತಿ ಸ್ಮೃತಿರೀತಂ, ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಂತಹ ಸ್ವವರ್ಣಾಶ್ರಮೋಚಿತಂ, ತಮ್ಮ ವರ್ಣ ಹಾಗೂ ಆಶ್ರಮಗಳಿಗೆ ಯೋಗ್ಯವಾದಂತಹ, ತಮ್ಮ ವರ್ಣ ಹಾಗೂ ಆಶ್ರಮಗಳಿಗೆ ಯೋಗ್ಯವಾದಂತಹ, ಮತ್ತು ದೇಶಕಾಲೋಚಿತಂ, ದೇಶಕಾಲಗಳಿಗೆ ಉಚಿತವಾದಂತಹ, ನಿತ್ಯ ನೈಮಿತ್ಯಕಾತ್ಮಕಂ, ನಿತ್ಯ ನೈಮಿತ್ಯಕ ರೂಪವಾದಂತಹ ಕರ್ಮ, ತತ್ವಿದಾತ್ಮಕಂ ಕರ್ಮ ಕರಿಷೇ ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಯಾವ ಕಾಲ, ಯಾವ ದೇಶ, ಗಂಡೋ ಹೆಣ್ಣೋ, ಚಿಕ್ಕವರೋ ದೊಡ್ಡವರೋ ಮೊದಲಾದೆಲ್ಲ ನೋಡಬೇಕು. ಜೊತೆ ಗೃಹಸ್ಥರು, ಬ್ರಹ್ಮಚಾರಿಯೋ, ವಾನಪ್ರಸ್ಥರೋ ಎಲ್ಲ ನೋಡಬೇಕು. ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಯಾರು ಸ್ವಾಮಿಗಳು ಬಂದ್ರು ಅಂತ ಹೇಳ್ತಾರೆ, ಅದು ಬಿಳಿಬಟ್ಟೆ ಹಾಕೊಂಡ್ಬಿಡ್ತಾರೆ, ಎಂತ ಸ್ವಾಮಿಗಳು ಕಾವಿ ಬಟ್ಟೆ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ. ನಮ್ಗೆ ಅರ್ಥ ಆಗಿದೆ, ಸ್ವಾಮಿಗಳು ಕಾವಿ ಬಟ್ಟೆ ಇರಬೇಕು. ಧರ್ಮ ಆಶ್ರಮದ ಧರ್ಮ ಅದು, ಆಶ್ರಮದ ಧರ್ಮ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತೇವೆ. ಪ್ರತಿಯೊಂದಕ್ಕೂ ಒಂದು ಪೊಲೀಸ್ ಅಂತ ಹೇಳ್ತಾನೆ, ಆ ಡೇ ಸೀಡ್ ಅಶ್ರಮ ಬಂದಿದೆ ಅಂತ ಪೊಲೀಸ್ ತಕ್ಷಣ ಕೇಳಿಬಿಡ್ತಾರೆ. ಇಲ್ಲ ಆ ಡ್ಯೂಟಿ ಇಲ್ಲ, ಈಗ ಹಾಗಿದ್ರೆ ಸರಿ ಡ್ಯೂಟಿ ಇರೋದ ಗಾರ್ಡನ್ ರಸ್ತೆ ಬಂದ್ರೆ ಅವರೇ ಹೋಗ್ಬಿಟ್ಟಿರ್ತಾರೆ. ಅಲ್ಲೇ ಅವ್ರಿಗೆ ಕೆಲವು ಹೇಳ್ತಾರೆ ಮುಕ್ತಿಯಲ್ಲಿ ಬಾ ಅಂತ ಹೇಳಿದ್ರೆ ಅವಾಗ ಹೋಗ್ಬೋದು ಅಷ್ಟೇನೆ. ಅವ್ರು ಹೇಳಿದಾಗ ಸುಳ್ಳು ಸುಳ್ಳು ಅವ ಡ್ರೆಸ್ ಹಾಕೊಂಡು ಹೋಗ್ಬಾರ್ದು, ಮತ್ತೆ ಯಾವ ಡ್ರೆಸ್ ಹಾಕೋ ಅದನ್ನು ಹೇಳಿರ್ತಾರೆ, ಯಾವ ಬೇಡ ಅಂತ ಅದನ್ನು ಹೇಳಿರ್ತಾರೆ. ಆ ರೀತಿ ಹೋಗಬೇಕು. ಪ್ರತಿಯೊಂದು ನೀತಿ ನಿಯಮಗಳನ್ನ ಇವತ್ತು ಆಧುನಿಕ ಜಗ ಸ್ಕೂಲಿಗೆ ಯೂನಿಫಾರ್ಮ್ ಹಾಕೊಳ್ಳೋ ಹೋದ್ರೆ ಮಕ್ಕಳು ವಾಪಸ್ ಕಳಿಸ್ತಾರೆ. ತಪ್ಪು ಅಂತ ಯಾರು ಹೇಳ್ತಾರೆ ಅದನ್ನ, ಅಲ್ಲಿ ಯೂನಿಫಾರ್ಮ್ ನಮ್ಮ ಜನ ಭಾರಿ ತಲೆಯಾಟೆ ಮಾಡೋದು ಜಾಸ್ತಿ ಅಲ್ರಿ. ಮಡಿ ಉಟ್ಕೊಂಡು ದೇರ್ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಪ್ಯಾಂಟ್ ಹಾಕೊಂಡು ಆಗೋದಿಲ್ವೇ? ನಮ್ಮ ಪ್ರಶ್ನೆ ಇದು. ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ನೆಲ್ಮೇಲೆ ಕೊಡಬೇಕು ಅಂತ ಟೇಬಲ್ನಲ್ಲಿ ಕೊಡಬಾರ್ದೆ, ಮರದ ಕೊಡು ನಮ್ಗೆ ತಲೆಯಿತು, ಮರ ಹಾಕು ಅಂತ ಹೇಳ್ತಾರೆ. ಏನು ಪ್ರಯೋಜನ ಇಲ್ಲ ಅದರಿಂದ. ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಪಾಠ ಬರೋದಿಲ್ಲ ಅಂತ ಹುಡುಗರಿಗೆ ಹೇಳ್ಬೇಕು. ಇದಕ್ಕೀಗ ಇದೇ ಪ್ರಶ್ನೆ ಸ್ಟೂಡೆಂಟ್ಸ್ ಕೇಳಿಬಿಟ್ರೆ, ಅಲ್ಲ ಸರ್ ಯೂನಿಫಾರ್ಮ್ ಹಾಕೊಂಡು ಹೇಳ್ತೀರಿ, ಹಾಗೆ ನಮ್ಮ ತಲೆಯಲ್ಲಿ ಅನ್ನೋದು ಅರ್ಥ ಆಗೋದಿಲ್ವಾ, ಯೂನಿಫಾರ್ಮ್ ಓದುತ್ತಾ ಅಂತ ಕೇಳಿದ್ರೆ. ಅದು ನಿಯಮ ಅದು, ಆ ನಿಯಮಕ್ಕನುಸಾರ ನಡೆದಾಗ ಪಾಠಕ್ಕೆ ಸರಿಯಾಗಿ ಮಾಡಕ್ಕೆ ಬರುತ್ತಾರೆ. ತಮ್ಮ ಸ್ಕೂಲ್ನ ವಿದ್ಯಾರ್ಥಿ ಯಾರು ಎಲ್ಲ ಗುರುತಿಡೋಕ್ಕೆ ಅನುಕೂಲವಾಗುತ್ತೆ. ಅದು ಅದನ್ನ ನಮ್ಮ ಜನ ತಮಾಷೆ ಮಾಡ್ತಾರೆ. ಅದನ್ನ ಬೇರ್ಪೂಜೆ ಡ್ರೆಸ್ ಅಂತ ಬೇರೆ ಅಂತೆ, ಆಫೀಸ್ ಡ್ರೆಸ್ ಅಂತ ಬೇರೆ ಅಂತೆ, ಇದೆಲ್ಲ ಯಾತಕ್ಕೆ? ಏ ನಮ್ಮಲ್ಲಿ ಮೈಂಡ್ ಶುದ್ಧ ಆಗಿಬಿಟ್ರೆ ಸಾಕು, ಈ ಮಾತಾಡೋ ಮೈಂಡ್ ಭಾರಿ ಕೆಟ್ಟೋಗಿದೆ ಅಂತ ಅರ್ಥ. ಶುದ್ಧ ಆಗಿದ್ರಲ್ಲ, ಕೆಟ್ಟ ಹಾಳಾಗಿರೋ ಮನಸ್ಸನ್ನ ಮಾತ್ರ ಅಂತ ಮಾತಾಡ್ತಾರೆ. ಮನಸ್ಸುದ್ದಿಯ ಸುಲಭ ಬರೋದಾಗಿದ್ರೆ ಇದೆಲ್ಲ ಯಾಕೆ ಬೇಕಾಗಿತ್ತು? ಇವತ್ತು ದೇಹಕ್ಕೆ ಅಷ್ಟೆಲ್ಲ ಸ್ವಚ್ಛತೆ ಇಟ್ಕೊಂಡು ನೂರಾರು ರೋಗ ಬರುತ್ತೆ. ಇದು ಮನಸ್ಸಿಗೆ ಸದಾಕಾಲ ಕಾಮಕ್ರೋಧಾದಿಗಳ ಒಂದು ಅಪಾಯ ತತ್ತಿದ್ದಲ್ಲ, ಅದನ್ನ ನಾವು ದೂರ ಇಡಬೇಕು ಅಂತಿದ್ರೆ ಈ ಕರ್ಮದ ವಿಧಿವಿಧಾನವನ್ನು ಅನುಸರಿಸೇ ಮಾಡಬೇಕು ಹೊರತು ಬೇರೆ ಅಲ್ಲ. ಕೆಲವು ಮಾತನ್ನೆಲ್ಲೋ ನಾವು ಕೇಳಿಬಿಡ್ತೇವೆ. ಮನಸ್ಸು ಭಾರಿ ಶುದ್ಧಿ ಇದ್ರೆ ಸಾಕು, ಏನ್ ಬೇಕಾದ್ರು ಮಾಡು, ಪ್ಯೂರ್ ಹಾರ್ಟ್ ಇದ್ರೆ ಸಾಕು, ನೋಡ್ರಿ ಭಾರಿ ಚಪ್ಪಾಳೆ ಹಾಕಿ ಬಿಡ್ತಾರ ಬಾ ತಡಿತಿರ್ಲಿಕ್ಕೇನೆ. ಆದರೆ ಯಮದೇವ್ರು ಚಪ್ಪಾಳೆ ತಲೆ ಮೇಲೆ ಹಿಡಿತಿರ್ತಾರೆ, ಗೊತ್ತಾಗೋದಿಲ್ಲ ಅವ್ರಿ. ಇಲ್ಲಿ ಚಪ್ಪಾಳೆ ಹೇಳ್ಕೊತಾರೆ ಬೆನ್ ಪಡ ಅಂತ ಹಾಕ್ತಾರ, ಅರ್ಥ ಅದಕ್ಕೆಲ್ಲ ಕೂಡ. ಮೇಸ್ಟ್ ಹೇಳ್ತಾರೆ ಎಂದೇ ಬೇಕಾದ್ರೆ ಬರ್ರಿ, ಯಾವ ಬೇಕಾದ್ರೆ ಬರ್ರಿ ಕ್ಲಾಸ್ಗೆ, ಏನ್ ಬೇಕಾದ್ರೆ ಓದಿ, ಕೆಲವು ಜೋಕ್ಸ್ ಹೇಳಿಬಿಡ್ತಾರೆ ಎಂಜಾಯ್ ಮಾಡ್ಬಿಡಿ ಅಂತ ಕೇಳಿದ್ರೆ ಹುಡುಗ ಮೊದಲ ಎರಡು ಕ್ಲಾಸ್ ಖುಷಿ ಅನ್ಸುತ್ತೆ, ಪರೀಕ್ಷೆ ಹತ್ರ ಬರ್ತಾ ಹೋದಂತೆ ಇವ್ರು ಯಾವ ಕಟ್ಟಿದ್ದ ಅಂತ ಅರ್ಥ ಮಾಡ್ಕೋತಾರೆ. ಅದೇ ಆರಂಭದ ಕ್ಲಾಸ್ ಓಕೆ ಅದೆಲ್ಲ, ಬರ್ತಾ ಬರ್ತಾ ಪರೀಕ್ಷೆ ಹತ್ರ ಆಗ್ತಾ ಹೋದಂತೆ ಗಾಬರಿ ಶುರುವಾಗುತ್ತೆ. ಒಂದು ಕಾಟನ ಮಾಡಿಲ್ಲ ತಿನ್ನತ್ತ ನಮ್ಮನ್ನೇನು ಪಾಸ್ ಮಾಡಿಸ್ತಾನೆ ಅಂತ ಯೋಚನೆ ಮಾಡ್ತಾರೆ. ಅರ್ಥ ಮಾಡ್ಕೋಬೇಕಾದ್ರೆ ಬಾಯಿ ಬಂದಾಗಿರೋ ಅಂತೇಳಿ ಲೋಕ ಜೀವನದಲ್ಲೇ ಬದುಕಲಿಕ್ಕೆ ಆಗೋದಿಲ್ಲ, ಇನ್ನು ಶಾಸ್ತ್ರದ ಬದುಕಲಿಕ್ಕೆ ಆಗುತ್ತಾ? ಒಂದು ಐಹಿಕ ಜೀವನದಲ್ಲೇ ನಮ್ಮಂಥ ಜನಗಳು ಮಾಡಿದ ನಿಯಮವನ್ನೇ ನಾವು ಕೇಳಬೇಕು. ಇನ್ನು ಪಾರತ್ರಿಕ ಜೀವನದೊಳಗೆ ಭಗವಂತ ಮಾಡಿದ ಮಾತನ್ನು ಕೇಳೋದಿಲ್ಲ ಅಂದ್ರೆ ಅರ್ಥ ಏನದಕ್ಕೆ? ಆದ್ದರಿಂದ ಪ್ರತಿಯೊಬ್ಬರು ಗಂಭೀರ ಯೋಚನೆ ಮಾಡಬೇಕು. ಆಚಾರ ವಿಚಾರಗಳಿಗೆ ನಿಕಟ ಸಂಪರ್ಕ ಇದೆ. ಆಚಾರದಲ್ಲಿ ಕೆಲವು ವಿನಾಯಿತಿ ಇಲ್ಲ ಅಂತಲ್ಲ, ಖಂಡಿತ ಇದೆ. ಎಂಥ ವಿನಾಯಿತಿ ಇದೆ? ಅದು ಅವರ ವಿನಾಯಿತಿ ಅಂತ ಅವರೇ ಹೇಳಿಬಿಡ್ತಾರೆ. ಈ ಮಧ್ಯೆ ವಿನಾಯಿತಿ ಯಾವುದು ಅಂತ ಅವ್ರು ಹೇಳಿದ್ದಾರೆ, ಅದರ ಬಿಟ್ಟು ನಾವೇ ವಿನಾಯಿತಿ ಕಲ್ಪಿಸಿಕೊಳ್ಳೋಕೆ ಹೋದ ಅರ್ಥ ಇಲ್ಲ ಅದಕ್ಕೆ. ಇದನ್ನೆಲ್ಲ ಗುರುತಿಸಿಬಿಟ್ಟು ಕರ್ಮಣ್ಯೇವಾಧಿಕಾರಸ್ತೆ, ಯಾವ ಕರ್ಮಾಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ, ನಾನು ಹೇಳಿದ್ದೇನೆ ಅರ್ಜುನ, ಆ ಕರ್ಮಾಚರಣೆ ಮಾಡೋದ್ರಲ್ಲಿ ಮಾತ್ರ ನಿನಗೆ ಅಧಿಕಾರ. ಆದರೆ ಫಲಗಳನ್ನು ಕೇಳೋದರಲ್ಲಿ ಅಲ್ಲ, ಶುದ್ಧ ಫಲಗಳನ್ನು ಕೇಳೋದರಲ್ಲಿ ಅಲ್ಲವೇ ಅಲ್ಲ, ಮುಖ್ಯ ಫಲವನ್ನು ಕೇಳೋದರಲ್ಲಿ ಉಂಟೇ ಉಂಟು. ಅದು ಯೋಚನೆ ಮಾಡಬೇಡ, ಅದು ನೀನು ತಗೊಳ್ಳಾಗಿಲ್ಲ, ಅದನ್ನು ನೀನು ಕೇಳಬೇಕು ಹೊರತು ತಗೊಳಕ್ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು ಆ ಶ್ಲೋಕ. ಅದಕ್ಕೆ ಇಡೀ ಭಗವ ಆ ಶ್ಲೋಕ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಗೀತೆ ಎಲ್ಲ ಅರ್ಥ ಆಗಿದ್ರೆ ಮಾತ್ರ ಅರ್ಥ ಆಗೋದು. ಅಂತ ಸರಿ ಆಗಿದ್ರೆ ಯಾರನ್ನ ಕೇಳಬೇಕು? ಮುಂದೆ ಪ್ರಶ್ನೆ ಬರುತ್ತೆ, ಫಲ ನೀನು ತಗೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿಯಲ್ಲ, ಮತ್ತೆ ಯಾರು ಕೊಡ್ತಾರೆ ಫಲ ಆಗಿದ್ರೆ? ಫಲ ನೀನು ತಗೊಳಕ್ ಸಾಧ್ಯ ಇಲ್ಲ, ಯಾರು ಕೊಡ್ತಾರೆ? ಸಿಂಪಲ್ ಭಾರಿ ಸಿಂಪಲ್ ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಅರ್ಥ ಮಾಡ್ಕೊಂಡೆ ಗೊತ್ತಾಗ್ಬಿಡುತ್ತೆ. ಇಷ್ಟದಲ್ಲಿ ಬಂದು ಬಿಡ್ತಾನೆ, ಆಮೇಲೆ ಅವನು ಬಾಳ್ಕೊಳ್ಬಿಡ್ತಾನೆ ಪಾಪ ಬಂದವನು. ಇವನು ಯಾರೋ ಇರ್ತಾರೆ, ದುಡ್ಡು ಕೊಡಿ ಅಂತ ಕೇಳ್ತಾನೆ. ಏನಂತ ಕೇಳಿ ದುಡ್ಡು ಕೊಡಿ, ಏನಯ್ಯ ದುಡ್ಡು ಕೊಡೋದು, ಯಾಕೆ ಕೊಡಬೇಕು ಅಂತ ಕೇಳ್ತಾನೆ. ರಿಕ್ಷಾದಲ್ಲಿ ಬಂದಿದ್ದಕ್ಕೆ ದುಡ್ಡು ಕೊಡಿ, ಯಾರು ಬಂದಿದ್ದು, ಅದು ಯಾರು ಒಳಗೆ ಹೋದ್ರಲ್ಲ ಅವ್ರ ಕೇಳಿ ನಿನ್ನ ಕೇಳ್ತಿ ಅಂತ ಹೇಳ್ತಾನೆ. ಯಾವ ರಿಕ್ಷಾದಲ್ಲಿ ಬಂದಿರ್ತಾರೆ ಅವನು ಕೇಳಿ ಕಂಡವ್ರು ಕೇಳಿ ಯಾಕೆ ಕೊಡ್ತಾರೆ, ಕೊಡ್ತಾರೆ ಪೆಟ್ಟು ಕೊಡ್ತಾರೆ ಹೊರತು ದುಡ್ಡು ಕೊಡೋದಿಲ್ಲ ಯಾರು ಕೂಡ. ಒಂದು ಎರಡು ಸರ್ ಒಳ್ಳೆ ಮಾತು ಹೇಳ್ತಾರೆ, ಅವ್ರು ಹೊಡೆದಾಡ ಶುರುವಾಗುತ್ತೆ ಅಷ್ಟೇ. ನಾನು ಬಂದಿದ್ದು ನಾನಲ್ಲ ಅಂತ ಹೇಳ್ತಾರೆ, ಬಂದಿದ್ದು ನಾನಲ್ಲ. ಮತ್ತೆ ಅವನು ಬರ್ತಾನೆ, ಒಂದು ಟೇಬಲ್ ತಂದು ಇಟ್ಬಿಡ್ತಾನೆ, ದುಡ್ಡು ಕೊಡಿ ಅಂತಾನೆ. ಏನಿದ್ರು ಅದಕ್ಕೆ ಏನಿದ್ರು ದಾನ ಕೊಟ್ಟರೆ ತಗೊಂಡ್ಬಿಡ್ತಾನೆ ಪಾಪ. ಆದರೆ ಯಾವ ಟೇಬಲ್ ದುಡ್ಡು ಕೊಡಿದ್ದು ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಯಾರು ಹೇಳಿದ್ದೆ ಟೇಬಲ್ ಮಾಡಲಿಕ್ಕೆ, ನೀವು ಹೇಳಿದ್ದೆ ಅಂತ ನಾನು ಹೇಳಿಲ್ಲ, ಮತ್ತೆ ಹೇಳಿದ್ರೆ ಯಾರು ಕೇಳು ಎಂತ ಹೇಳಿದ್ರು, ಅವ್ರ ಹತ್ರ ಕೇಳ ಅಷ್ಟೇ ಆಗಿತ್ತು, ನಾನು ಕೇಳಬೇಡ. ಸಿಂಪಲ್ ಆನ್ಸರ್. ಈ ಫಲ ಕೇಳಬೇಕಾದ್ರೆ ಯಾರನ್ನು ಕೇಳಬೇಕಂದ್ರೆ, ಯಾರು ಕರ್ಮ ಮಾಡಕ್ಕೆ ಹೇಳಿದ್ದಾರೋ ಅವರನ್ನು ಫಲ ಕೇಳಬೇಕು. ಕರ್ಮ ಮಾಡಿ ಕೇಳಿದ್ರೆ ಯಾರು ನಮ್ಮನ್ನೀಗ ಆಹಾರ ಸಂಧ್ಯಾನುಪಾಸೀತ ಸತ್ಯಂವದ ಧರ್ಮಂಚರ ಎಲ್ಲ ಹೇಳಿರೋದು ಯಾರಿದನ್ನ, ಭಗವಂತ ಹೇಳಿದ್ದಾನೆ. ಮತ್ತೆ ಯಾರು ಕೇಳಬೇಕು ಫಲನ, ಭಗವಂತನೇ ಕೇಳಬೇಕು, ಬೇರೆ ಯಾರು ಕೇಳಾಗಿಲ್ಲೇ ಇಲ್ಲ. ಸಿಂಪಲ್ ಆನ್ಸರ್. ಅದಕ್ಕೆ ದಾಸರ ಹೇಳುತ್ತಾರೆ, ಹಾಡಿದರೆ ಎನ್ ನಡೆಯನ ಹಾಡುವೆ, ಬೇಡಿದರೆ ಎನ್ ನಡೆಯನ ಬೇಡುವೆ, ಒಡೆಯನಿಗೆ ಒಡಲ ತೋರುವೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಕೇಳೋದ್ರೆ ತೀರ ನ್ಯಾಚುರಲ್. ಅದು ಯಾವುದೋ ಆಫೀಸಲ್ಲಿ ಕೆಲಸ ಮಾಡಿ ಇನ್ನೊಂದು ಆಫೀಸ್ ಬಿಲ್ ಮಾಡಕ್ಕೆ ಬರೋದಿಲ್ಲ, ಅವ್ನು ಸಂಬಳದ ಬಿಲ್ಲನ್ನ ಅಲ್ಲೇ ಮಾಡಬೇಕು. ಯಾವ ಆಫೀಸ್ ಕೆಲಸ ಮಾಡ್ತಾ ಅಲ್ಲೇ ಮಾಡಬೇಕು. ಸಂಬಂಧಪಟ್ಟವ್ರು ರುಜಿ ಆಗಬೇಕು, ಅವಾಗ ಕೊಡ್ತಾರೆ ಹೊರತು ಇದ್ರೆ ಕೊಳ್ಳೆ ಸಾಧ್ಯ ಇಲ್ಲ. ಗವರ್ನಮೆಂಟ್ ಸರ್ವೆಂಟ್ ತನ್ನ ಮಾತ್ರಕ್ಕೆ ಯಾವುದೇ ಟೈದ್ರೆ ದುಡ್ಡು ಒಳಗೆ ಬರೋದಿಲ್ಲ. ಅವನು ತಾನು ಸಂಬಂಧ ಎಲ್ಲಿ ಕೆಲಸ ಮಾಡಿರ್ತಾನಲ್ಲ ಅಲ್ಲಿಂದನೇ ಬಿಲ್ ಹೋಗ್ಬೇಕು ಹೊರತು ಎಲ್ಲ ತಗೊಳಕ್ ಬರೋದಿಲ್ಲ. ಅವನು ಹೆಚ್ಚು ಕಡೆ ಅಲ್ಲೇ ಕೇಳಬೇಕು, ಮತ್ತೆ ಬೇರೆ ಕಡೆ ಕೇಳಕ್ಕೂ ಬರೋದಿಲ್ಲ. ಇವತ್ತು ನಡೀತಿರೋದೇ ಧರ್ಮಶಾಸ್ತ್ರ ಹಾಗೆ ನಡೀತಿರೋದು. ಅರ್ಥ ಮಾಡಿಕೊಂಡು ಫಲವನ್ನು ನಾವು ಕೇಳಬೇಕಾದ್ರೆ ಭಗವಂತನನ್ನು ಕೇಳಬೇಕೆ ಹೊರತು ಕಂಡವರನ್ನು ಕೇಳಬಾರದು. ನಾವು ಯಾರನ್ನು ಕೇಳ್ತೇವೆ ಹೊರತು? ಕ್ಷುದ್ರ ದೇವತೆಗಳನ್ನು ಕೇಳ್ತೇವೆ ಫಲವನ್ನು. ಕ್ಷುದ್ರ ದೇವತೆಗಳನ್ನು ಫಲ ಕೇಳ್ತಾ ಇದ್ದೇವೆ. ಎಷ್ಟು ಅನ್ಯಾಯತೆ ಲೆಕ್ಕ ಹಾಕಿ. ಕೆಲಸ ಹೇಳಿದ್ದು ಭಗವಂತ, ನಾವು ಕೇಳೋ ಕನಕದಾಸರು ಜಗನ್ನಾಥ ಎಲ್ಲ ಹೇಳ್ತಾರಲ್ಲ, ಎಲ್ಲಮ್ಮ ಏಕನಾಥಿ ಉಡ್ಡಿ ಮೈಲಾರ ದೇವರ ಕಲ್ಲೆಂದು ಭಜಿಪಾಗ ಕ್ಷೇಮವಿತ್ತೆ. ಇಲ್ಲೆಲ್ಲ ಫಲ ಕೊಡೋಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರದೊಳಗೆ ಸಂಬಳ ತಗೊಳ್ಳೋ ಜಾಗನೇ ಬೇರೆ ಉಂಟು. ಇವತ್ತು ಬ್ಯಾಂಕಿಗೆ ಹೋದ್ರೆ ಕ್ಯಾಶ್ ಕೌಂಟರೇ ಬೇರೆ ಇರುತ್ತೆ. ಅಲ್ಲಿ ಕೇಳಿ ಬೇರೆ ಕೇಳಿದ್ರೆ ಸಂಬಂಧಪಟ್ಟಿದ್ರೆ ಅಂತ ಹೇಳ್ತಾರೆ. ನೀವು ಪಾಸ್ಬುಕ್ ತರ್ ನಿಮ್ಮ ನಂಬರ್ ಇದೆಲ್ಲ ಅವ್ನು ಕೇಳಿ ಅಂತ ಹೇಳ್ತಾರೆ. ಎಷ್ಟು ಎತ್ತ ಸೀವೆ ನೋಡಿ, ಆ ಕ್ಲರ್ಕ್ ಎಲ್ಲ ಅಪಾಯಿಂಟ್ಮೆಂಟ್ ಇವರು ಡೀಲ್ ಮಾಡ್ಬೇಕಷ್ಟೇ. ಈ ನಂಬರ್ ಇವರು ಡೀಲ್ ಮಾಡ್ತಾರೆ, ಅವ್ರ ಹತ್ರ ಮಾತ್ರ ಹೋಗುತ್ತೆ. ಇಷ್ಟೆಲ್ಲ ಇದು ದುಡ್ಡು ಕೊಡೋದು ಯಾರು ಕೊಡೋದು? ಕೊನೆಗೆ ಬ್ಯಾಂಕ್ ಕೊಡ್ತು ಅಂತ ಹೇಳ್ತಾನೆ ಹೊರತು ಕ್ಯಾಶಿಯರ್ ಕೊಟ್ಟ ಅಂತ ಹೇಳಾಗಿಲ್ಲ. ಅವ್ನು ಕ್ಲರ್ಕ್ ಕೊಟ್ಟ ಕ್ಲರ್ಕ್ ಕೊಟ್ಟ ಇವರು ಹೋಗ್ಬಿಡ್ತಾರೆ. ಆಮೇಲೆ ದುಡ್ಡು ಯಾರು ಕ್ಲರ್ಕ್ ಕೊಟ್ಟ ಅಂತ ಯಾಕೆ ಕ್ಲರ್ಕ್ ಕೊಟ್ಟ? ಅವ್ನು ಕೊಟ್ಟ ಅವನು ಮಗ ಇವನು ಕರೆಯಿಂದ ಇವರು ಕರ್ಕೊಂಡು ಹೋಗ್ಬಿಡ್ತಾರೆ. ಆಗಲಿ ಬ್ಯಾಂಕ್ ಕೊಡುತ್ತೆ ಅಷ್ಟೇ, ಕ್ಲರ್ಕ್ ಹೆಸರಿಲ್ಲೇ ಇಲ್ಲ, ಅದು ಹೆಸರು ಕೂಡ ಹೇಳೋದಿಲ್ಲ. ಬ್ಯಾಂಕಿಂದ ದುಡ್ಡು ತಂದೆ ಅಷ್ಟೇ, ದುಡ್ಡು ಕೊಟ್ಟಿದ್ದು ಯಾವನು? ನಾ ಹೇಳು ಬ್ಯಾಂಕ್ ಕೊಡ್ತು ಅಂತ ಹೇಳ್ತೆ. ಜಗತ್ತು ಯಾರೋ ನೀರು ಕೊಡ್ತಾರೆ, ಯಾರು ನೀರು ಕೊಟ್ಟರು? ದೇವರು ಕೊಟ್ಟ. ಯಾರು ಅನ್ನ ಕೊಡ್ತಾರೆ? ಯಾರು ಕೊಟ್ಟ? ದೇವರು ಅನ್ನ ಕೊಟ್ಟ. ಪ್ರತಿಯೊಂದು ದೇವರು ಕೊಡ್ತಿರು. ಅಲ್ಲಿ ಕ್ಯಾಶಿಯರ್ ಮೂಲಕ ದುಡ್ಡು ಕೊಡಿಸ್ತು ಬ್ಯಾಂಕ್. ಈ ಯಾರ ಮೂಲಕ ಭಗವಂತ ಕೊಡಿಸ್ತಾನೆ ಅಷ್ಟೇ ಹೊರತು ಕೊಡೋದು ಮಾತ್ರ ಅವನೇನೆ, ಬೇರೆಯವರಲ್ಲ. ತಾನೇ ಹೇಳ್ತಾನೆ ಅರ್ಜುನ, ಬೇರೆ ದೇವರಿಗೆ ಫಲ ಬಂದು ತಿಳ್ಕೊಂಡಿರ್ತಾರಲ್ಲ ತಪ್ಪದು, ಮತ್ತ ಏ ರೀತಿ ತಾನು ವಿದ್ಧಿ, ನಾನು ಕೊಡ್ತೇನೆ ಉಳಿದವರು ಕೊಡೋದಲ್ಲ ಅಂತ ಹೇಳಿಬಿಡ್ತಾರೆ. ನಾನು ಕೊಡೋದು ಉಳಿದವರು ಕೊಡೋಕೆ ಸಾಧ್ಯವೇ ಇಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಹೋದರೆ ಕರ್ಮಾಚರಣೆಯನ್ನು ಮಾಡಬೇಕು, ಶಾಸ್ತ್ರೋಕ್ತವಾದ ಕರ್ಮಾಚರಣೆಯನ್ನು ಮಾಡಬೇಕು. ಶಾಸ್ತ್ರೋಕ್ತವಾದ ಕರ್ಮವನ್ನ ಶಾಸ್ತ್ರೋಕ್ತವಾದ ರೀತಿಯಲ್ಲೇ ಮಾಡಬೇಕು. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡಿ ಸೂರ್ಯಾರ್ಘ್ಯ ಕೊಡಿ ಅಂತ ಹೇಳಿದ ಶಾಸ್ತ್ರ ಇಷ್ಟು ಹೇಳಿತು. ಅಲ್ಲಿ ಯಾವ ಕಾಲ ಕೊಡಬೇಕು ಅಂತ ಮತ್ತೆ ಹೇಳುತ್ತೆ. ಬೆಳಗ್ಗೆ ಅರ್ಘ್ಯ ಕೊಡಬೇಕಾದ್ರೆ ಸೂರ್ಯನಿಗೆ ಸೂರ್ಯ ಉದಿಸೋದಕ್ಕಿಂತ ಮುಂಚೆ ಕೊಡಿ ಅಂತ ಹೇಳುತ್ತೆ. ಸಾಯಂಕಾಲದ ಅರ್ಘ್ಯ ಕೊಡಬೇಕಾದ್ರೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಕೊಡಿ ಅಂತ ಹೇಳುತ್ತೆ. ಬರೀ ಅರ್ಘ್ಯ ಕೊಡಿದ್ರೆ ಸುಮ್ಮನಾಗಲಿಲ್ಲ ಶಾಸ್ತ್ರ, ಟೈಮ್ ಟು ಫ್ರೇಮ್ ಮಾಡುತ್ತೆ. ನಾಳೆ ಆಫೀಸ್ ಬನ್ನಿ ಅಂತ ಹೇಳಿದ ಇವನು ಆಫೀಸ್ ಟೈಮಿಂಗ್ಸ್ ಹೇಳ್ತಾರೆ ಎಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು. ಬೆಳಿಗ್ಗೆ 7 ಗಂಟೆಗೆ ಕೂತ್ಕೊಂಡು ಬಿಟ್ರೆ ಇಲ್ಲ, ಆ ಟೈಮ್ ಹೋಗ್ಬಿಟ್ಟು ವರ್ಕಿಂಗ್ ಹೋಗ್ಬೇಕು, ಆ ಟೈಮಲ್ಲಿ ಹೋಗ್ಬೇಕು. ಸೂರ್ಯಾರ್ಘವನ್ನು ಬೆಳಗಿನ ಸೂರ್ಯಾರ್ಥ ಕೊಡಬೇಕಾದ್ರೆ ಸೂರ್ಯ ಹುಟ್ಟಿರಬಾರದು, ನಕ್ಷತ್ರ ಕಾಣ್ತಿರಬೇಕು. ರಾತ್ರಿ ಸಾಯಂಕಾಲ ಸೂರ್ಯಾರ್ಘ ಕೊಡಬೇಕಾದ್ರೆ ನಕ್ಷತ್ರ ಕಾಣ್ತಿರಬಾರ್ದು, ಸೂರ್ಯ ಕಾಣ್ತಿರಬೇಕು. ನಮ್ದು ಊಟ ಬರ್ತಾ ಬೆಳಿಗ್ಗೆ ಸೂರ್ಯ ಕಾಣ್ತಾರೆ, ಸಾಯಂಕಾಲ ನಕ್ಷತ್ರ ಕಾಣುತ್ತೆ. ಆದ್ರಿಂದ ನಮ್ಗೆ ಎರಡು ಫಲನೇ ಕಾಣೋದಿಲ್ಲ, ತಾನೆ ಏನೇನೋ ಆಗ್ತಾ ಇರುತ್ತೆ. ಆ ಸಕಾಲದಲ್ಲಿ ಮಾಡಬೇಕಾದದ್ದು ವಿಹಿತವಾದದ್ದು. ಅದಕ್ಕೆ ಶಾಸ್ತ್ರದ ವಿಧಿ ವಿಧಾನಗಳಿಗೆ ತಕ್ಕಂತೆ ಅಂತ ಪದ ಉಪಯೋಗಿಸ್ತಾರೆ. ವಿಧಿ ವಿಧಾನಗಳಿಗೆ ತಕ್ಕಂತೆ, ವಿಧಿ ಅಂದ್ರೆ ಏನು ಮಾಡಬೇಕು ಅಂತ ಹೇಳಿ, ವಿಧಾನ ಅಂದ್ರೆ ಹೇಗೆ ಮಾಡಬೇಕು ಅಂತ ಹೇಳಿ, ವಿಧಿ ಏನು ಮಾಡಬೇಕು, ವಿಧಾನ ಹೇಗೆ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಂಡಾಗ ಕರ್ಮಾಚರಣೆ ಯಶಸ್ವಿಯಾಗುತ್ತೆ. ದೇವರುಗಳಿಗೆ ಹೋಗಬೇಕು ಅಂತ ಹೊರಟ, ಹೇಗೆ ಹೊರಟು? ದೇವರುಗಳಿಗೆ ರೀತಿನಾದ ಒಂದು ದೇವರುಗಳಿಗೆ ಹೋಗ್ತಕ್ಕಂಥ ರೀತಿ ತನ್ನದೇ ಆದ ಒಂದು ರೀತಿ ಇದೆ. ಅದೇ ರೀತಿಯಲ್ಲಿ ಅದು ಕೇಳಬೇಕಾದ ಪದ್ಧತಿ ಇದೆ. ಆ ರೀತಿ ಮಾಡಿ ದೇವರು ಖಂಡಿತ ಫಲ ಕೊಟ್ಟೇ ಕೊಡ್ತಾರೆ. ಅರ್ಜುನ, ಕರ್ಮಣ್ಣಿ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಥ ಯಾಕಿಟ್ಟುಕೊಡ್ಬೇಕು ಗೊತ್ತಾ? ಬರೀ ಸುಮ್ಮನೆ ಯಾವ ಕರ್ಮ ಮಾಡುವಂತ ಅರ್ಥ ಆಗಿದ್ರೆ ಕೃಷ್ಣ ಅರ್ಜುನ ಹೇಳ್ತಿದ್ದು ಗೊತ್ತೇನು? ಅದನ್ನೇ ಹೇಳ್ತಿರ್ಬೇಕು ಕೃಷ್ಣ. ನಾನು ಬರೀ ಕರ್ಮ ಮಾಡುವಂತ ಹೇಳ್ತಿದ್ದಾನೆ, ನಾನು ಬಿಚ್ಚ ಬೇಕು ಅಂತ ಹೇಳಿದ್ನಲ್ಲ, ಬೇಡಕ್ಕೆ ಹೋಗ್ತೇನೆ ಅಂತ ಹೇಳ್ಬಿಡ್ತಿದ್ದೆ ಅರ್ಜುನ. ಅರ್ಜುನ ಹಿಂಗೆ ಹೇಳಿದ್ದಾನೆ ಈಗಾಗ್ಲೇನೆ ಕೃಷ್ಣ, ನಾಯಿ ಗುರುನಹತ್ವ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮತಿ ಇಹ ಲೋಕೆ. ನಾನು ದೊಡ್ಡ ಗುರುಗಳನ್ನು ಕೊಂದು ರಾಜ್ಯ ಪಡೆಯೋದಕ್ಕಿಂತ ಭಿಕ್ಷೆ ಬೇಡದ ವಾಸಿ ಅಂತ ಅರ್ಜುನ ಹೇಳಿದ್ದಾನೆ. ಅದು ಕರ್ಮ ತಾನೆ, ಅದು ಮಾಡ್ತೇನೆ ಅಂತ ಹೇಳ್ಬಿಡೋದಾಗಿತ್ತಲ್ಲ. ಕರ್ಮಣ್ಣೇವಾದ ಯಾಕೆ ಹೇಳಬೇಕಾಗಿತ್ತು? ಅದು ಕೃಷ್ಣ ಹೇಳ್ತಾನೆ, ಭಿಕ್ಷೆ ಬೇಡ ಅಂತ ಹೇಳೋದಿಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ, ನೀನೊಬ್ಬ ಕ್ಷತ್ರಿಯ ರಾಜನಾದವನು, ಯುದ್ಧಕ್ಕೆ ಸಂಪೂರ್ಣ ಅರ್ಹತೆ ಪಡೆದವನು. ಅದೃಷ್ಟವಶಾತ್ ಪಾಪಿಗಳನ್ನು ಎದುರಿಸತಕ್ಕಂಥ ಯೋಗ ಬಂದಿದೆ, ಇಂಥ ಅವಕಾಶ ಕಳ್ಕೊಳ್ಬೇಡ ಅರ್ಜುನ, ಯುದ್ಧವನ್ನು ಮಾಡು ಅಂತ ಹೇಳ್ತಾನೆ. ಯಾವ ಕರ್ಮ ಮಾಡುವಂತಾಗಿದ್ದಿದ್ರೆ ಯುದ್ಧ ಮಾಡುವಂತ ಹೇಳಬೇಕಾಗಿತ್ತು. ಅದಕ್ಕೆ ಹೇಳಿದ ಮಧ್ವಾಚಾರ್ಯನ್ ಬರೆದಿದ್ದಾರೆ, ಅದೇ ಭಗವದ್ಗೀತೆಯ ಪದಗಳನ್ನೇ ಉಪಯೋಗಿಸಿಬಿಟ್ಟು ಬರೆದಂತ ಅರ್ಥ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕರ್ಮಾಚರಣೆ ಮಾಡಬೇಕು, ಶಾಸ್ತ್ರೋಕ್ತವಾದ ಕರ್ಮಾಚರಣೆ ಮಾಡಬೇಕು, ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಮಾಡಬೇಕು, ದೇಶಕಾಲಗಳನ್ನು ಅಲ್ಲಿ ಹೇಳಿದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮಾಡಬೇಕು. ಇದಿಷ್ಟು ಒಂದು ಭಾಗ. ಆಮೇಲೆ ಫಲಗಳನ್ನು ಕೇಳಬೇಕಾದ್ರೆ ಕ್ಷುದ್ರ ಫಲಗಳನ್ನು ಕೇಳಬಾರದು, ಉತ್ತಮ ಫಲಗಳನ್ನು ಕೇಳಬೇಕು. ಮತ್ತು ಫಲಗಳನ್ನು ಕೇಳಬೇಕೇ ಹೊರತು ಉತ್ತಮ ಫಲಗಳನ್ನು ತಾನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಭಗವಂತ ಕೊಡಬೇಕದನ್ನ, ನಾವು ತಗೊಳ್ಳೋದು ಸಾಧ್ಯ ಇಲ್ಲ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಆಗ ಕರ್ಮ, ಇದಿಷ್ಟೇ ಕರ್ಮಯೋಗ ಅಂತ ಹೇಳಿದ್ರು. ಕರ್ಮದ ಬಗ್ಗೆ ಎಲ್ಲ ವಿಧವಾದ ಮಾಹಿತಿಗಳನ್ನು ಪಡ್ಕೊಂಡ್ಬಿಡ್ತೇವಲ್ಲ, ಅದನ್ನು ಕರ್ಮಯೋಗ ಅಂತ ಕರೀತಾರೆ. ಕರ್ಮಯೋಗದ ಒಂದು ಮುಖ ನಮಗೆ ಗೊತ್ತಾಯಿತು. ಮತ್ತೊಂದು ಪ್ರಶ್ನೆ ಬರುತ್ತೆ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಲ್ಲಿ ಸ್ವಾರಸ್ಯವಾದ ವಿಶೇಷವಾದ ಮತ್ತೊಂದು ಅರ್ಥ ಉಂಟು. ಕೃಷ್ಣ ಹೇಳ್ತಾ ಇದ್ದಿ, ನೀನು ಕ್ಷುದ್ರಫಲವನ್ನು ಕೇಳಲೇಬೇಡ ಅಂತ ಹೇಳ್ತೀಯ, ಜ್ಞಾನಭಕ್ತಿಯನ್ನು ಕೊಡು ಅಂತ ಕೇಳ್ತೀಯ, ಜ್ಞಾನಭಕ್ತಿಯನ್ನು ಕೊಡು ಅಂತ ಕೇಳು ಅಂತ ಹೇಳ್ತೀಯ, ಬೇರೆ ಫಲ ಕೇಳಬೇಡ ಅಂತ ಹೇಳ್ತೀಯ, ಪುತ್ರ ಪೌತ್ರ ಆಯುಹು ಆರೋಗ್ಯ ಐಶ್ವರ್ಯ ಕೇಳಬೇಡ ಅಂತ ಹೇಳ್ತೀಯ. ಹಾಗಿದ್ರೆ ಸಾಧನೆ ಮಾಡಬೇಕಾದ್ರೆ, ಜ್ಞಾನ ಸಂಪಾದನೆ ಮಾಡಬೇಕಾದ್ರೂ ಕೂಡ ನಮಗೆ ಇವೆಲ್ಲ ಬೇಕಲ್ಲ, ಇವತ್ತು ಇಲ್ಲದ ಹೋದ್ರೆ ಸಾಧ್ಯವೇ ಇಲ್ಲ. ಇದನ್ನ ಕೇಳಬೇಡ ಅಂತ ಹೇಳಿ, ಇದನ್ನೆಲ್ಲ ಕೇಳಬೇಡ ಅಂತ ಹೇಳಿ, ನೀನು ಬರೀ ಕರ್ಮ ಮಾಡು ಸಾಧನೆ ಮಾಡು, ಸಾಧನೆ ಮಾಡೋದೇನು ಬಂತೀ ಮಧ್ಯೆ, ಸಾಧ್ಯವೇ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಮತ್ತೊಂದು ಅರ್ಥ. ಅರ್ಜುನ, ಫಲ ಕೇಳೋದಕ್ಕೆ ಹೋಗಬೇಡ, ನಿನೀಗ ಫಲ ಕೇಳಬೇಡ. ಮತ್ತೆ ಬೇಕಲ್ಲ ಅಂದ್ರೆ ಯಾಕೆ ತರ ಕೇಳ್ತೀಯ? ನಾನು ಕೊಡ್ತೇನೆ ಅಂತ ಅರ್ಥ. ನಾನು ಕೊಡ್ತೇನೆ ಯಾಕೆ ಕೇಳ್ತೀಯ? ಅದಕ್ಕೆ ಸುಲಭವಾದ ಅರ್ಥ ಇತ್ತು. ಅಂದ್ರೆ ಈ ಅರ್ಥ ಎಲ್ಲಿ ಮಾಡ್ತೇವೆ ಗೊತ್ತೇನು? ನಾವೀಗ ನಮಗೆ ಗೊತ್ತಿದೆ ಅರ್ಥ ಮಾಡೋದು. ಅದು ಕೂಡ ಊಟಕ್ಕೆಲ್ಲ ಕೂತಿರ್ತಾರೆ, ದೊಡ್ಡವರು ಕೂತಿರ್ತಾರೆ, ಚಿಕ್ಕವರು ಕೂತಿರ್ತಾರೆ, ಆಗ ಬಡಿಸ್ತಾ ಬರ್ತಾ ಇರ್ತಾರೆ, ಯಾವುದೋ ಇದ್ರೆ ಲಾಡೋ ಬಡಿಸ್ತಿರ್ತಾರೆ ಎಲ್ಲ. ಇದಕ್ಕೆ ಈ ಮಗು ಏನ್ ಮಾಡುತ್ತೆ, ನಂಗೆ ಲಾಡೋದು ಕೂಗುತ್ತೆ ಇಲ್ಲಿ, ಜ್ವರಕ್ಕೆ ಹೋಗುತ್ತೆ ನಂಗೆ ಲಾಡೋ ಅಂತೆ. ತಾಯಿ ಬೈತಾರೆ, ಸುಮ್ಮನೆ ಕೊಡು ಸುಮ್ಮನೆ ಕೊಡೋದು ಬೈತಾಳೆ ಪಾಪ, ಅವಳಿಗೂ ಬೇಕು ಲಾಡೋ ಬೇಡ ಅಂತೇನಿಲ್ಲ, ಅವಳಿಗೂ ಬೇಕು ಪಾಪ. ಆದರೆ ಅವಳು ಗೊತ್ತು ಬರ್ತಾ ಇದ್ದಾರೆ ಅಂದ್ರೆ ನಮಗೂ ಬಂದೇ ಬರುತ್ತೆ ಗೊತ್ತು, ಅವಳು ನಮಗೆ ಬಂದೇ ಬರುತ್ತೆ, ನಾವು ಕೇಳಿ ಹಾಕ್ಸೋಬೇಕಾದ ಕಾರಣ ಇಲ್ಲ, ಅವ್ರು ಹಾಕೇ ಹಾಕ್ತಾರೆ. ಇದು ತಾಯಿ ಬಗ್ಗೆ ಗೊತ್ತಿಲ್ಲ, ಎಲ್ಲ ತಂದು ಬಿಟ್ಟು ಬಿಡ್ತಾರಂತ ಭಯ ಅದಕ್ಕೆ. ಅದು ತಂಬಳಿಂದ ಬಂದಾಗ ಅವಸರ ಅದಕ್ಕೆ, ಆ ಕಡೆ ನೋಡ್ತಾರೆ ನನಗೆ ನನಗೆ ಅಂತ ಕೂಗ್ತಾ ಇರುತ್ತೆ ಪಾಪ, ನನಗೆ ನನಗೆ ಅಂತ ಕೂಗ್ತಾ ಇರುತ್ತೆ, ಆ ಕಡೆ ಕಣ್ಣು ಹಾಕಿರುತ್ತೆ, ತಾಯಿ ಬೇಡ ಅಂತಾನೆ ಇರ್ತಾಳೆ. ತನ್ನ ಮರ್ಯಾದೆ ಪ್ರಶ್ನೆ ಪಾಪ. ತಾಯಿ ಮಗು ಹೇಳ್ತಾಳೆ ಫಲ ಕೇಳಬೇಡಿ ಫಲ ಕೇಳಬೇಡಿ ಅಂತ ಹೇಳಿಬಿಟ್ಟು, ಅದಕ್ಕೆ ರಾಯರಂಥವರು ವಧ್ವಾಚಾರ ಅಂತವರು ಗುರುಗಳು ನಮಗೆ ಹೇಳ್ತಾರೆ ಫಲ ಕೇಳಬೇಡಿ ಫಲ ಕೇಳಬೇಡಿ ಅಂತ ಹೇಳ್ತಾರೆ. ತಾಯಿಯ ಮಗುವಿನ ಜವಾಬ್ದಾರಿ ತಾಯಿಯದ ಹೇಗೋ, ಶಿಷ್ಯರ ಜವಾಬ್ದಾರಿ ಗುರುಗಳದಾಗಿರುತ್ತೆ. ಅದಕ್ಕೆ ನಮಗೆ ಪುರಂದರದಾಸರಂತಹ ಜ್ಞಾನಿಗಳು ಉಪದೇಶವನ್ನು ಮಾಡ್ತಾ, ಎಂದು ಫಲ ಕೇಳೋದಕ್ಕೆ ಹೋಗಬೇಡಿ, ಸಕಲವೆಲ್ಲವೂ ಹರಿಸೇವೆ ಎನ್ನಿ ರುಕ್ಮಿಣಿಯರಸನಲ್ಲವಿಲ್ಲವೆನ್ನಿ ಪುರಂದರದಾಸರ ದೇವರ ನಾಮ. ಜಗನ್ನಾಥಾಸರು ಹೇಳ್ತಾರೆ, ಸೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ನೋಡಿ ಫಲ ಇದೆ, ಯಾವ ಫಲ ಅಲ್ಲ, ಮತ್ತೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅದೇ ಜ್ಞಾನ ಸಂಪಾದನೆ ಮಾಡೋದೇ ಜೀವನದ ಫಲ, ಅದಕ್ಕಿಂತ ದೊಡ್ಡ ಫಲ ಇಲ್ಲ. ಇದನ್ನು ಬಿಡಿಸಿ ಬಿಡಿಸಿ ಹೇಳ್ತಕ್ಕಂಥ ಜಾಗ ಇದು. ಆದ್ದರಿಂದ ಫಲ ಕೇಳಬೇಡಿ ಫಲ ಕೇಳಬೇಡಿ, ನಾನಾಗಿ ಕೊಡ್ತೇನೆ ಯಾಕೆ ಕೇಳ್ತೀರಿ ಅಂತ ಭಗವಂತ ಹೇಳ್ತಾರೆ. ನಾನು ಮಕ್ಕಳನ್ನು ನೋಡಬೇಕಾದ್ರೆ ಯಾವ್ದಾದ್ರು ಮಗು ಚಿಕ್ಕ ಹುಟ್ಟಿದ ಮಗುದನ್ನು ಆಹಾರ ಬೇಕು ಅಂತ ಕೇಳಿದ್ರೆ ಯಾರು ನೋಡಿದ್ದೀರೇನು? ಮಗು ಬಾಯಿನಲ್ಲ ತಿಳುವಳಿಕೆನೂ ಇಲ್ಲ, ತಾಯಿ ತಾನಾಗಿ ಅದಕ್ಕೆ ಆಹಾರ ಕೊಡ್ತಾಳೆ. ಮಗುವಿಗೆ ತಿಳುವಳಿಕೆ ಕೂಡ ಇಲ್ಲ, ತಾನಾಗಿ ಕೊಡ್ತಾಳೆ. ಮಗು ಟೈಮಿಂಗ್ಸ್ ಗೊತ್ತಿಲ್ಲ, ತಾನಾಗಿ ಟೈಮಿಂಗ್ಸ್ ಹುಡುಕಿ ಕೊಡ್ತಾಳೆ. ಔಷಧಿ ಕೊಟ್ಟಿರ್ತಾನೆ ಡಾಕ್ಟ್ರು, ಮಗು ನಿದ್ದೆ ಹೊಡಿತಾ ಇರುತ್ತೆ, ಎಚ್ಚರ ತತ್ತಿರುತ್ತೆ, ತಾಯಿ ನನ್ನ ಸರಿಯಾಗಿ ಇಟ್ಕೊಂಡು ಕೊಡ್ತಾ ಇರ್ತಾಳೆ. ಅರ್ಥ ಮಾಡಿಕೊಂಡ್ರೆ ಮಗು ಏನೂ ಗೊತ್ತಿಲ್ಲ, ತಾಯಿ ಕೊಡ್ತಾ ಇದ್ದಾಳೆ. ಇವತ್ತು ಭಗವಂತ ನಮಗೆಲ್ಲ ಯಾವ ತಂದೆ ತಾಯಿ ಬಂಧು ಬಳಗ ಒಂದೊಂದು ಭಗವಂತ ನಮಗಾಗಿಲ್ಲ, ಎಲ್ಲವೂ ಅವನಾಗಿದ್ದಾನೆ. ಮಾತಾ ರಾಮ ಮತ್ಪಿತ ರಾಮಚಂದ್ರ, ಭ್ರಾತಾ ರಾಮ ಮತ್ಸಖ ರಾಮಚಂದ್ರ, ಸರ್ವಸ್ವನ್ನೇ ರಾಮಚಂದ್ರೋ ದಯಾಳು, ನಾಣ್ಯಂ ದೈವಂ ನೈವ ಜಾನೇ ನ ಜಾನೆ. ಗುರುದೇವರೆಲ್ಲ ಒಂದೊಂದಾಗಿದ್ದು ಭಗವಂತ ಎಲ್ಲವೂ ಆಗಿದ್ದಾನೆ, ಎಲ್ಲರೊಳಗೆ ಇದ್ದಾನಾದ್ರಿಂದ ಅವನಿಗೆ ಜವಾಬ್ದಾರಿ ಇದ್ದೇ ಇದೆ, ನಾವ್ಯಾಕೆ ಕೇಳಬೇಕು ಭಗವಂತನ ಮುಂದೆ? ಈ ಮಾತು ಅರ್ಥ ಮಾಡ್ಕೊಂಡು ಕೇಳಿದ್ರೆ ಏನು ತಪ್ಪು ಅಂತ ಕೇಳಿದ್ರೆ, ಭಗವಂತನಿಗೆ ನಾವು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ ಅಂತ ಅರ್ಥ ಅಂತ. ಭಗವಂತ ಕೊಡು ಭಗವಂತ ಕೊಡು ಅಂದ್ರೆ ಭಗವಂತ ಏನು ಗುಗ್ಗುನ ಅವನೊಬ್ಬ, ಅವನೊಬ್ಬ ದೊಡ್ಡ ಫಲೋನ? ನಾವು ಯಾವ್ದು ಆಫೀಸ್ಗೆ ಹೋಗೋದು ನಾಳೆ ಬರೀ ನಾಳೆ ಅನ್ಸ್ಕೋಬೇಕು ಭಗವಂತನ ಹತ್ರ? ಸಾಧ್ಯ ಇಲ್ಲ. ಭಗವಂತ ಸರ್ವಜ್ಞ, ನಾವು ಏನು ಕೇಳಬೇಕು, ಯಾರಿಗೆ ಕೇಳಬೇಕು ಬಾಯ್ ಬಿಟ್ಟು, ನಾವು ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರನ್ನ ನಾವು ಕೇಳಬೇಕು, ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರನ್ನ ಕೇಳಬೇಕು, ಯಾರಿಗೆ ಎಚ್ಚರಿಕೆ ಇಲ್ಲ ಅವ್ರನ್ನ ಕೇಳಬೇಕು. ಭಗವಂತನಷ್ಟು ಎಚ್ಚರ ಯಾರಿಗಿದೆ, ಅವನಷ್ಟು ಜವಾಬ್ದಾರಿ ಯಾರಿಗಿದೆ? ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಡಿಸದಿರು ಕಂಡ್ಯ ತಾಳು ಮನವೇ. ಕರಗದಾಸರ ಈ ಮಾತು ಭಗವತಿ ಈ ಅರ್ಥವನ್ನು ಇಟ್ಕೊಂಡು ಹೊರಟಂತ ಮಾತಿದ್ದವನು. ನೀವು ತಲ್ಲಣಿಸಬೇಡ, ಕೇಳಕ್ಕೂ ಹೋಗಬೇಡ, ಕೊರಗಬೇಡ, ಕೇಳಬೇಡ, ಎರಡು ಅರ್ಥ ಅದಕ್ಕೆ. ಕೊರಗಬೇಡ, ಕೇಳಕ್ಕೂ ಹೋಗಬೇಡ, ಭಗವಂತ ತಾನಾಗಿ ಮಾಡ್ತಾನೆ ಅಂತ ಹೇಳಿದ. ಭಗವಂತ ತಾನಾಗಿ ಕೆಲಸವನ್ನು ಮಾಡ್ತಾನೆ, ಅದಕ್ಕೆ ಅವನು ಕರುಣಾಸಾಗರ ಅಂತ ಭಗವಂತನಿಗೆ ಕರೆಯು. ದೇವರನ್ನಗರ ಹುಟ್ಟಿಸು ಅಂತ ಕೇಳಿದ್ದುಂಟೇನು? ಅವನು ಹುಟ್ಟಿಸಿದ್ದಾನೆ. ಈಗ ನಮ್ಮನ್ನು ಕಾಪಾಡೋದು 20 ಮರಿದಾಗ ಯಾರು ಕಾಪಾಡೋದು? ಎದ್ದಾಗಲೂ ಅವನೇ ಕಾಪಾಡೋದು, ಮಲಗಿದಾಗಲೂ ಅವನೇ ಕಾಪಾಡೋದು, ತುಂಬಾ ಜನ ತುಂಬಾ ವಯಸ್ಸಾಗಿರುತ್ತೆ, ಒದ್ದಾಡ್ತಿರ್ತಾರೆ. ಯಾರಾದ್ರೂ ನೂರು ಕಾಲ ಬರ್ತೀನಿ ಅಂತ ಕೇಳಿದ್ರೆ, ಸ್ವಾಮಿ ಇನ್ನು ಒಂದ್ ದಿವಸ ಕಳೆಯೋದು ಕಷ್ಟ ಆಗಿದೆ, ನೂರು ಕಾಲ ಏನು ಬಂತು, ಆದಷ್ಟು ಬೇಗ ಹೋದ್ರೆ ಸಾಕು ಅಂತ ಹೇಳ್ತಾನೆ. ಎಲ್ಲ ಹುಣ್ಣು ಒದ್ದಾಡ್ತಿರ್ತಾನೆ, ಆ ನೂರು ಕಾಲ ಆಯುಷ ದೇವರನ್ನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವನ. ಆದಷ್ಟು ಬೇಗ ಹೋದ್ರೆ ಸಾಕು ಅಂತಿರ್ತಾನೆ. ಆದ್ರೆ ಇನ್ನೊಬ್ರು ಕೊಂದ್ರೆ ಕೊಲೆ ಆಗತ್ತೆ. ಯಾವ್ದು ನೀವು ಕೊಂದ್ಬಿಡ್ಲಿ ಆಗಿದ್ರೆ ಅಂತ ಕೇಳ್ಬಿಡಿ ನೋಡ ಅಂತ ಆಗಿದ್ರೆ, ಯಾವ ಕರ್ಕೊಂಡೋಗ್ತಾರೆ ದೇವರು, ನಾನು ನಾನೇ ಕಳಿಸ್ಬಿಡ್ತೀನಿ ಬೇಡಮ್ಮ ಅಂತ ಹೇಳಿದ್ರೆ ಇವರು ಜೈಲಿ ಕಳಿಸ್ಬಿಡ್ತಾರೆ. ಅದೇ ಅವ್ರಿಗೆ ಕಳಿಸ ಹಕ್ಕಿಲ್ಲ, ದೇವ್ರ ಕರ್ಕೊಂಡು ಹೋಗ್ಬೇಕಾದ್ರೆ ದೇವ್ರ ಕಳಿಸೋ ಹಕ್ಕಿಲ್ಲ ಅವನಿಗೆ. ಅದು ಪ್ರತಿಯೊಂದು ಕಡೆ ಭಗವಂತನ ಸ್ವಾತಂತ್ರ್ಯವನ್ನ ನಾವು ಕಣ್ಣಾರೆ ಅನುಭವಿಸಿ ನೋಡ್ತಾ ಇದ್ದೇವೆ.